ಶ್ರೀ ಗುರುಭ್ಯೋ ನಮಃ. ಹರಿ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶೀಯಾಯ ಪೂರ್ಣಜ್ಞಾನರಸಾರಣಸಿ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾರ್ಥಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೇಕಾಧಿವಾಸಂ ಶಮದಮಪರಿನಿಷ್ಟಂ ಸತ್ವನಿಷ್ಟಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಭಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮತಾಂ ಕಾಮಧೇನವೇ ನೀಲಾಕರಾರ್ಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ಮಮ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಯಿನಃ ಇಷ್ಟತಾನ್ ಕಷ್ಟಹಸ್ರೋನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದ್ವಂದ್ವಾಲಿದಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀಮಿಶುದ್ಧಯ ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದ ಸರ್ವೇ ಕಾಮಾನುಭವಂತೇವ ಶಪಥೋ ಬಿಂಬ ಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಶ್ರೀಭೀಶ್ವರ ಅಜ್ಞಾನತಿಮಿರಚ್ಛೇದ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನಂ ಪರಂ ಶಾಂತಂ ವಿಜಯಾಖ್ಯಗುರುಂ ಭಜೇ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ವಿಶೇಷವಾದ ಪ್ರಕರಣ, ಚಿಕ್ಕ ಪ್ರಕರಣವನ್ನು ನೋಡಿದೆವು, ಶುದ್ಧ ಯಜ್ಞ ಪ್ರಕರಣ. ನಂತರ ಶುದ್ಧ ಯಜ್ಞ ಪ್ರಕರಣದಲ್ಲಿ ನಿನ್ನೆ ಬಂದದ್ದೇನು ನಾವು ಚಿಂತನೆ ಮಾಡಿದ್ದೇನು, ಅದನ್ನು ಮೆಲುಕು ಹಾಕಿದರೆ ವಾಯುದೇವರಿಗೆ ಹೆಸರು ಯಜ್ಞ, ನಮ್ಮ ಬದುಕೆಂಬ ಯಜ್ಞಕ್ಕೆ ಅಭಿಮಾನಿಗಳು ವಾಯುದೇವರು, ವಾಯುದೇವರ ಹೆಸರು ಯಜ್ಞ, ವಾಯುದೇವರ ಒಳಗಿರುವ ದೇವರ ಹೆಸರು ಯಜ್ಞ. ಅಂಥ ಯಜ್ಞ ನಾಮಕರಾದ ವಾಯುದೇವರ ಎರಡು ಪಾದಗಳು, ಬಲಪಾದ ಎಡಪಾದ, ಆ ಬಲಪಾದ ನಮ್ಮ ಮನಸ್ಸಿನಲ್ಲಿದೆ, ಎಡಪಾದ ನಮ್ಮ ವಾಕ್ಕಿನಲ್ಲಿದೆ. ಬಲಪಾದ ಮನಸ್ಸಿನಲ್ಲಿದೆ, ಎಡಪಾದ ವಾಕ್ಕಿನಲ್ಲಿದೆ. ನಮ್ಮ ಒಳಗೇನೆ ದೇವತೆಗಳಿದ್ದಾರೆ, ಅವರು ಯಜ್ಞವನ್ನು ಮಾಡ್ತಾ ಇದ್ದಾರೆ. ನಮ್ಮ ಶರೀರವನ್ನೇ ಕುಂಡವನ್ನಾಗಿಟ್ಟುಕೊಂಡು ನಾವು ತಿನ್ನೋದು ಕುಡಿಯೋದು ಮೊದಲಾದ್ದೆಲ್ಲ ದೇವರಿಗೆ ಆಹುತಿಯಾಗಿ ಕೊಡ್ತಾ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಆ ಯಜ್ಞದಲ್ಲಿ ನಾಲ್ಕು ಜನ ಇರಬೇಕು. ಯಾರ್ಯಾರು? ಹೋತೃ, ಉದ್ಗಾತೃ, ಅಧ್ವರಿಯು, ಬ್ರಹ್ಮ. ಅಲ್ಲಿ ಹೋತೃ ಯಾರು ಅಂದರೆ ಅಗ್ನಿದೇವರು, ಉದ್ಗಾತೃ ಅಂದರೆ ಯಾರು? ಪ್ರಾಣದೇವರು, ಅಂದರೆ ಅಹಂಕಾರಿಕ ಪ್ರಾಣದೇವರು. ನಂತರ ಬ್ರಹ್ಮ ಅಂದರೆ ರುದ್ರದೇವರು, ಅಧ್ವರ್ಯು ಅಂದರೆ ಸೂರ್ಯದೇವರು. ಹೌದಾ? ಇಷ್ಟು ಜನ ಇದ್ದಾರೆ. ಅದರಲ್ಲಿ ಮನೋಭಿಮಾನಿಗಳಾದಂಥ ರುದ್ರದೇವರೇ ಬ್ರಹ್ಮಸ್ಥಾನದಲ್ಲಿದ್ದು ವಾಯುದೇವರ ಬಲಪಾದವನ್ನು ಪೂಜಾ ಮಾಡ್ತಾ ಇದ್ದಾರೆ ಮನಸ್ಸಿನಲ್ಲಿದ್ದುಕೊಂಡು. ಹಾಗೆ ಮಿಕ್ಕ ಮೂವರು, ಸೂರ್ಯದೇವರು, ಅಹಂಕಾರಿಕ ಪ್ರಾಣದೇವರು, ಇನ್ನೊಬ್ಬರು ಅಗ್ನಿ, ಹೋತೃ, ಉದ್ಗಾತೃ, ಅಧ್ವರ್ಯು, ಮೂವರು ಕೂಡ ನಮ್ಮ ವಾಕಿನಲ್ಲಿರುವ ವಾಯುದೇವರ ಎಡಭಾಗವನ್ನು ತಮ್ಮ ವಾಕುಗಳಿಂದ ಪೂಜೆ ಮಾಡ್ತಾ ಇದ್ದಾರೆ. ಅಥವಾ ನಮ್ಮಿಂದ ವಾಕುಗಳನ್ನು ಅಂದರೆ ಮಾತುಗಳನ್ನು ಹೊರಡಿಸಿ ಅದರ ಮೂಲಕ ವಾಯುದೇವರ ಉಪಾಸನೆ ಮಾಡ್ತಾ ಇದ್ದಾರೆ. ಅಂಥ ವಾಯುದೇವರು ನಮ್ಮ ಮನಸ್ಸಿನಲ್ಲಿ ಒಂದು ಪಾದ, ವಾಕಿನಲ್ಲಿ ಒಂದು ಪಾದವನ್ನು ಇಟ್ಟು ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ. ನಾವು ಅಪವಿತ್ರರಾಗುವುದು ಯಾವುದರ ಮೂಲಕ ಅಂತ ನೋಡಿದ್ದೇವೆ. ನಾವು ಅಪವಿತ್ರರಾಗುವುದು ಪ್ರಧಾನವಾಗಿ ಮನಸ್ಸಿನ ಮೂಲಕ. ಮನಸ್ಸಿನ ಮೂಲಕ ನಾನಾ ಆಲೋಚನೆಗಳನ್ನು ಬಂದು ಅಪವಿತ್ರರಾಗಿಬಿಡುತ್ತೇವೆ. ಜೊತೆಗೆ ಮನಸ್ಸಿನ ಪ್ರಭಾವ ಪ್ರಧಾನವಾಗಿ ಬೀಳೋದು ಮಾತಿನ ಮೇಲೆ. ನಮ್ಮ ಮಾತನ್ನು ಅಂದರೆ ನಮ್ಮ ಮನಸ್ಸಿನ ಪ್ರಭಾವವನ್ನು ಥಟ್ಟನೆ ಇನ್ನೊಬ್ಬ ವ್ಯಕ್ತಿಗೆ ತಲುಪಿಸೋದು ನಮ್ಮ ಮಾತು. ಅದು ಸಿಟ್ಟಾಗಿರಲಿ, ಸಂತೋಷ ಆಗಿರಲಿ, ಇನ್ನೊಂದಾಗಲಿ, ದುಃಖ ಆಗಿರಲಿ, ಏನೇ ಆಗಿರಲಿ, ನಮ್ಮ ಮನಸ್ಸಿಗೆ ಆಲೋಚನೆ ಬಂದ ಕೂಡಲೇ ಇನ್ನೊಬ್ಬರಿಗೆ ಕನ್ನುವೇ ಮಾಡಿಬಿಡುತ್ತೆ ಮಾತು. ಆ ಎರಡರಿಂದ ಅಪವಿತ್ರರಾಗಿರ್ತೇವೆ ನಾವು. ಪಾಪವೆಲ್ಲ ನಮ್ಮ ಮನಸ್ಸಲ್ಲಿ ವಾಕ್ಯನಲ್ಲಿ ತುಂಬಿರುತ್ತೆ. ವಾಯುದೇವರನ್ನು ಯಾರು ಮನಸ್ಸಿನಲ್ಲಿ ವಾಕ್ಯನಲ್ಲಿ ಅವರ ಪಾದವನ್ನು ಚಿಂತನೆ ಮಾಡುತ್ತಾರೋ ಅವರಿಗೆ ಮನೋವಾಕುಗಳಿಂದ ಬಂದಿರತಕ್ಕಂಥ ಇನಕಾಯ, ಮೂರರಿಂದ ಬಂದಿರತಕ್ಕಂಥ ಪಾಪಗಳ ದಹನ ಎಲ್ಲ ಪವಿತ್ರರಾಗುತ್ತಾರೆ. ಇದು ಈ ಒಂದು ಪ್ರಕರಣವನ್ನು ಏನಂತ ಕರೆದರು, ಶುದ್ಧ ಯಜ್ಞ ಪ್ರಕರಣ. ಹೇಳಿ, ಶುದ್ಧ ಯಜ್ಞ ಪ್ರಕರಣ. ನಂತರ ಇನ್ನೊಂದು ಪ್ರಕರಣ ಬರ್ತಾ ಇದೆ.
ಏನು ಪ್ರಕರಣ
ಅಂದರೆ ಸಾಯುವಾಗ, ಇವಾಗ ನಾವೇನು ಹೋಗಲ್ಲ ಅಂತಿದ್ರೆ ಬೇಡ. ಆದರೆ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಅದಕ್ಕೆ ಹೋಗುವ ಕಾಲಕ್ಕೆ ಮಾಡಬೇಕಾದ ಚಿಂತನೆ ದಿನಾಗಲೂ ಮಾಡುತ್ತಾ ಬಂದರೆ ದೇವರ ಮುಂದೆ ಇಟ್ಟರೆ, ಸ್ವಾಮಿ ಆ ಹೋಗೋ ಕಾಲಕ್ಕೆ ನಾನು ಹೇಗಿರ್ತೀನೋ ಏನೋ ಗೊತ್ತಿಲ್ಲ, ನನ್ನ ಬುದ್ಧಿ ನನ್ನ ವಶದಲ್ಲಿರುತ್ತೋ ಇಲ್ಲೋ ಗೊತ್ತಿಲ್ಲ. ಆದ ಕಾರಣ ಆಗ ಮಾಡಬೇಕಾದ ಚಿಂತನೆಯನ್ನು ಈಗಲೇ ಮಾಡಿ ಸಮರ್ಪಣೆ ಮಾಡುತ್ತೇನೆ ಅಂದರೆ ಭಗವಂತ ಕೊಡುವಂತೆ. ಹಾಗಾದರೆ ಹೇಳ್ತಾ ಇದ್ದಾರೆ, ಮರಣಕಾಲೇ ವಾದಾದಿ ದೇವಾನ ಉತ್ಪತ್ತಿ ಕ್ರಮ ವೈಪರೀತ್ಯೇನ ಲಯಂ ಚಿಂತಯೀತ. ನಮ್ಮ ಮರಣಕಾಲದಲ್ಲಿ ನಮ್ಮ ಒಳಗಿರುವ ದೇವತೆಗಳನ್ನು ಲಯ ಚಿಂತನೆ ಮಾಡಬೇಕು. ಹೇಗೆ? ಉತ್ಪತ್ತಿ ಕ್ರಮ ತಿಳ್ಕೊಂಡರೆ ಒಬ್ಬರಿಂದ ಒಬ್ಬರು ಹುಟ್ಟಿ ಬಂದಿದ್ದಾರೆ, ನಮ್ಮೊಳಗೆ ದೇವತೆಗಳು ಇದ್ದಾರೆ. ಹೌದಾ? ಇದ್ದಾರೋ? ಇದ್ದಾರೆ. ನೋಡಿಲ್ಲ, ನೋಡಿದವರು ಹೇಳಿದ್ದು ಪ್ರಮಾಣದಿಂದ, ವೇದ ಪ್ರಮಾಣದಿಂದ ಗೊತ್ತಾಗ. ಹಾಗಾದರೆ ಸ್ವಲ್ಪ ಇದೆ ಚೂರು ಕಂಪ್ಲೀಟ್. ನಮ್ಮೊಳಗೆ ದೇವತೆಗಳಿದ್ದಾರೆ, ಫಸ್ಟ್ ಪಾಯಿಂಟ್. ಎರಡನೇದೇನು ಅಂದರೆ ನಮ್ಮೊಳಗಿರುವ ದೇವತೆಗಳು ಎಲ್ಲರೂ ಒಮ್ಮೆಲೆ ಬರಲಿಲ್ಲ, ಒಬ್ಬರಿಂದ ಒಬ್ಬರು ಹುಟ್ಟಿ ಬಂದಿದ್ದಾರೆ. ದೇವತೆಗಳು ಅಂತ ಇದ್ದಾರೆ, ಹೊರಗೂ ಇದ್ದಾರೆ, ನಮ್ಮ ಶರೀರದಲ್ಲೂ ಇದ್ದಾರೆ. ಹೌದಾ? ನಮ್ಮ ಶರೀರದಲ್ಲಿ ದೇವತೆಗಳು ಹೇಗೆ ಬಂದಿದ್ದಾರೆ ಅಂದರೆ ಒಬ್ಬರಿಂದ ಒಬ್ಬರು ಹುಟ್ಟಿ ಬಂದಿದ್ದಾರೆ. ನಮ್ಮ ಶರೀರದಲ್ಲೂ ಒಬ್ಬರಿಂದ ಒಬ್ಬರು ಹುಟ್ಟಿ ಬಂದಿದ್ದಾರೆ, ಹೊರಗೂ ಒಬ್ಬರಿಂದ ಒಬ್ಬರು ಹುಟ್ಟಿ ಬಂದಿದ್ದಾರೆ. ಹೊರಗೆ ಒಬ್ಬರಿಂದ ಒಬ್ಬರು ಹುಟ್ಟಿ ಬಂದವರು ಒಮ್ಮೆಲೆ ನಮ್ಮೊಳಗೆ ಪ್ರವೇಶ ಮಾಡಲಿಲ್ಲ, ನಮ್ಮೊಳಗೂ ಒಬ್ಬರಿಂದ ಒಬ್ಬರು ಹುಟ್ಟಿ ಬಂದಿದ್ದಾರೆ. ಆ ಹೇಗೆ ಹುಟ್ಟಿ ಬಂದಿದ್ದಾರೆ ಎಂಬುದನ್ನು ತಿಳ್ಕೊಂಡ್ರೆ ಅದಕ್ಕೆ ರಿವರ್ಸ್ ಆಗಿ ಚಿಂತನೆ, ಯಾರಿಂದ ಯಾರು ಹುಟ್ಟಿ ಬಂದಿದ್ದಾರೋ ಆ ಹುಟ್ಟಿ ಬಂದವರನ್ನು ಹುಟ್ಟು ಕೊಟ್ಟವರಲ್ಲಿ ಲಯ ಚಿಂತನೆ, ಲಯ ಚಿಂತನೆ. ಯಾ ನೋಡಿ, ಎಯಿಂದ ಬಿ ಬಂತು, ಎಯಿಂದ ಬಿ ಹುಟ್ಟಿತು, ಬಿಯಿಂದ ಸಿ ಹುಟ್ಟಿತು. ಇಲ್ಲ, ಮಾಮೂಲಾಗಿ ಹೇಳ್ತಾ ಇದ್ದೆ, ಅಂದುಕೊಳ್ಳಿ. ಎಯಿಂದ ಬಿ ಹುಟ್ಟಿತು, ಬಿಯಿಂದ ಸಿ ಹುಟ್ಟಿತು, ಸಿಯಿಂದ ಡಿ ಹುಟ್ಟಿತು. ಇದು ಸೃಷ್ಟಿ ಚಿಂತನ. ಲಯ ಚಿಂತನ, ಬಿ ಸಿ ಒಳಗೆ ಲಯ ಆಗುತ್ತೆ, ಸಿ ಬಿ ಒಳಗೆ, ಬಿ ಎ ಒಳಗೆ, ಇಷ್ಟೇ. ಅದೇ ಹೇಳ್ತಾ ಇದ್ದಾರೆ.
ಇಲ್ಲಿ ಹೇಳ್ತಾ ಇದ್ದಾರೆ,
ನಮ್ಮ ಒಳಗೆ ಭಗವಂತ ನಿಂತಾನೆ. ಇಲ್ಲಿ ಸ್ವಲ್ಪ ಕೆಲವು ವಿಷಯಗಳು ಚಿಂತನೆ ಮಾಡಬೇಕು. ಅದನ್ನು ಹೇಗೆ ಅಂದರೆ ಹೇಳ್ತಾ ಇದ್ದಾರೆ, ಜೀವ ತಾಯಿ ಹೊಟ್ಟೆಯಲ್ಲಿ ಶರೀರವನ್ನು ಪಡೆಯುವಾಗ, ಜೀವನ ಜೊತೆಗೆ ಇಲ್ಲಿ ಒಂದು ನೋಡಬೇಕು, ಈ ಶರೀರ ಹೇಳಿದ್ದು ಕ್ಲೀನಾಗಿ ಅರ್ಥ ಆದರೆ ಡೌಟೇ ಬರಲ್ಲ. ಈ ಶರೀರ, ಶರೀರದೊಳಗೆ ಹೃದಯದಲ್ಲಿ ಕಮಲ, ಕಮಲದೊಳಗೆ ದೇವರು ಮೂಲೇಶ ಅಂತ ಹೆಸರು, ಆತನ ಕಾಲು ಬುಡದಲ್ಲಿ ವಾಯುದೇವರು, ವಾಯುದೇವರ ಕಾಲು ಬುಡದಲ್ಲಿ ಜೀವ, ಆ ಜೀವನೊಳಗೆ ದೇವ. ಆ ಜೀವ ಎಷ್ಟಿರ್ತಾನೆ? ಪರಮಾಣು. ಅಂಥ ಪರಮಾಣುವಾದ ಜೀವನ, ಅವನಿಗೊಂದು ಕೈ, ಕುದುರೆ ಬಾಲದ ಕೊನೆಯ ಕೂದಲ ತುರಿ 10,000 ಭಾಗ ಮಾಡಿದರೆ ಎಷ್ಟು ಒಂದು ಭಾಗವೋ ಅಷ್ಟಿರುವ ಜೀವನಿಗೆ ತಲೆ ಕೈ ಕಾಲು ಎಲ್ಲ ಇವೆ. ಅದರೊಳಗೆ ಅವನ ಕೈಯ ಹೆಬ್ಬೆರಳಿನ ಅಗ್ರದಷ್ಟು ರೂಪದಿಂದ ದೇವರು ಅವನ ಹೃದಯದಲ್ಲಿದ್ದಾರೆ. ಆ ರೂಪವನ್ನು ಏನಂತ ಕರೀತಾರೆ? ಬಿಂಬ ಅಂತ. ಹಾಗಾದರೆ ಆ ಬಿಂಬನ ಒಳಗೆ ಹೊತ್ತುಕೊಂಡೇ ಜೀವ ಈ ಶರೀರದಲ್ಲಿ ಇದ್ದಾನೆ, ಅರ್ಥ ಆಯ್ತಾ? ಈ ಶರೀರದ ಹೃದಯ ಕಮಲದಲ್ಲಿ ಇರುವ ಜೀವನೊಳಗೇ ದೇವರಿದ್ದಾರೆ. ಮತ್ತೆ ಇಲ್ಲೊಬ್ಬ ದೇವರು, ಅವರ ದೇವರ ಕಾಲು ಬುಡದಲ್ಲಿ ಪ್ರಾಣ, ಪ್ರಾಣದೇವರ ಕಾಲು ಬುಡದಲ್ಲಿ ಜೀವ ಅಂದ್ರೆ ಈ ದೇವರು ಯಾರು? ಅದಕ್ಕಂದ್ರು ಬಿಂಬದಲ್ಲಿ ಎರಡು ರೀತಿ, ಸೂಕ್ಷ್ಮ ಬಿಂಬ, ಸ್ಥೂಲ ಬಿಂಬ. ಜೀವನ ಸೂಕ್ಷ್ಮ ದೇಹದಲ್ಲಿ ಇರುವ ಬಿಂಬ ಮೂರ್ತಿಗೆ ಸೂಕ್ಷ್ಮ ಬಿಂಬ ಅಂತ ಹೆಸರು. ಈ ಸ್ಥೂಲ ದೇಹದಲ್ಲಿರುವ ದೇವರ ರೂಪಕ್ಕೆ ಸ್ಥೂಲ ಬಿಂಬ. ಈ ಸ್ಥೂಲವಾದ ಭಗವದ್ ರೂಪ ಇರುತ್ತಲ್ಲ, ಇದು ಎಲ್ಲಿಂದ ಬರುತ್ತೆ ಅಂತ ಹೇಳಿ ಅವಾಗಂದ್ರು ಇಡೀ ಜಗತ್ತೆಲ್ಲ ವ್ಯಾಪಿಸಿ ಒಂದು ಭಗವದ್ ರೂಪ ಇರುತ್ತೆ, ಹೌದಾ? ತಾಯಿ ಹೊಟ್ಟೆಯಲ್ಲಿ ಈ ಜೀವ, ದೇವರನ್ನು ಹೊತ್ತುಕೊಂಡ ಜೀವ ಶರೀರದಲ್ಲಿ ಪ್ರವೇಶ ಮಾಡಿದ ಕೂಡಲೇ, ಅವನಿಗೆ ಸುತ್ತು ಶರೀರ ಬರಲಿಕ್ಕೆ ಶುರು ಆದ ಕೂಡಲೇ ಒಳಗೆ ದೇವರು ಪ್ರವೇಶ ಮಾಡುತ್ತಾರೆ. ಎಲ್ಲಿಂದ? ಹೊರಗಿರುವ ದೊಡ್ಡ ಭಗವದ್ ರೂಪದಿಂದ, ಒಂದು ಚಿಕ್ಕ ರೂಪ ಬಂದು ಈ ಶರೀರದಲ್ಲಿ ನಿಲ್ಲುತ್ತೆ. ಅರ್ಥ ಆಯ್ತಾ? ಆಗಿಲ್ವ? ಅದಂತೆ ಇದೆ. ಈ ಶರೀರದೊಳಗೆ ಎರಡು ಭಗವದ್ ರೂಪ ತುಂಬ ಇವೆ ಸದ್ಯಕ್ಕೆ. ಜೀವನೊಳಗಿರುವ ರೂಪ ಒಂದು, ಅದು ಜೀವನ ಜೊತೆಗೇ ಇರುತ್ತೆ, ಎಂದು ಹೊರಗೆ ಹೋಗಲ್ಲ, ಹೊರಗೆ ಬರಲ್ಲ. ಈ ಶರೀರದಲ್ಲಿ ಸ್ಥೂಲ ಅಂದರೆ ಈ ಶರೀರದ ಹೃದಯದಲ್ಲಿ ನಿಂತ ರೂಪ ಇರುತ್ತಲ್ಲ, ಅದು ಜೀವನೊಳಗಿಂದ ಬಂದ ರೂಪ ಅಲ್ಲ, ಹೊರಗಿಂದ ಬಂದ ರೂಪ. ಇವನಿಗೆ ಈ ಶರೀರ ಬರುವಾಗ ಆ ರೂಪ ಬಂದು ಸೇರುತ್ತೆ. ನೆಕ್ಸ್ಟ್, ಇವನು ಈ ಶರೀರ ಬಿಡುವಾಗ ಆ ರೂಪ ಹೊರಕ್ಕೆ ಹೊರಟು ಹೋಗುತ್ತೆ. ಇಷ್ಟು ಕಂಡೀಷನ್. ಅದನ್ನೇ ಹೇಳ್ತಾರೆ, ಆದೌ ಸರ್ವಗತಾತ್, ಎಲ್ಲ ಕಡೆ ವ್ಯಾಪಿಸಿ ನಿಂತಿರುವ ಪರಬ್ರಹ್ಮಣಃ ಬಾಹ್ಯ ಹೃದಿಸ್ಥಸ್ಯ ಹರೇ ಪ್ರಾದುರ್ಭಾವ. ಹೊರಗಿರತಕ್ಕ ಭಗವದ್ ರೂಪ, ದೊಡ್ಡ ಭಗವದ್ ರೂಪದಿಂದ ಜೀವನ ಶರೀರದಲ್ಲಿ ಒಂದು ರೂಪ ಮೂಡುತ್ತೆ. ಈ ರೂಪದಿಂದ ಲಕ್ಷ್ಮೀದೇವಿ ಬರ್ತಾಳೆ ಈ ಶರೀರದೊಳಗೆ, ಚಿಕ್ಕ ಶರೀರದೊಳಗೆ. ಆಹಾ, ಲಕ್ಷ್ಮೀ ದೇವರು ನಾರಾಯಣದಿಂದ ಹುಟ್ಟಿ ಬರೋದು ಯಾರು ಅಂದರೆ ಮೂಲ ಪ್ರಾಣಸ್ಯ ಸಂಭವ. ಮೂಲ ಪ್ರಾಣ ಹೊರಗೆ ಬರ್ತಾರೆ ಈ ಶರೀರದೊಳಗೆ. ಅಂದರೆ ಯಾವಾಗ ಇವರೆಲ್ಲ ಸೇರ್ತಾರೆ ಅಂದರೆ ತಂದೆ ತಾಯಿ ಶುಕ್ರ ಶೋಣಿತ ಸಂಬಂಧದಿಂದ ಚಿಕ್ಕ ಪಿಂಡ ತಯಾರಾಗಲಿಕ್ಕೆ ಶುರುವಾಗುತ್ತಲ್ಲ ಒಂದು ಮುದ್ದೆ ಥರ, ಆವಾಗೇ ಪ್ರವೇಶ ಭಗವಂತನದ್ದು, ಆವಾಗೇ ಭಗವಂತನ ಪ್ರವೇಶ. ಇನ್ನಾದು ಚಿಕ್ಕ ಮುದ್ದೆ, ಅದರೊಳಗಿರುವ ಭಗವಂತನಿಂದ ವಾಯುದೇವರು ಹುಟ್ಟಿ ಬರ್ತಾರೆ. ವಾಯುದೇವರು ಹುಟ್ಟಿ ಬರ್ತಾರೆ. ವಾಯುದೇವರು ಹುಟ್ಟಿ ಬಂದರೆ ವಾಯುದೇವರಿಂದ ಪ್ರಾಣನಿಂದ ಐದು ಪ್ರಾಣರು ವಾಯುದೇವರ ರೂಪಗಳು ಬರುತ್ತೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಹೌದಾ? ಯಾರಿಗಾದರೂ ಅದು ಗೊತ್ತಿದ್ದವರಿದ್ದಾರೆ? ಎಲ್ಲರೂ ಗೊತ್ತಲ್ವ? ಇಲ್ಲ, ಗೊತ್ತಿಲ್ಲದಿದ್ದರೆ ತಪ್ಪಿಲ್ಲ. ಗೊತ್ತಿಲ್ಲ ಅನ್ನೋದು ತಪ್ಪಲ್ಲ, ಹೇಳಿದರೂ ತಿಳ್ಕೊಂಬಲ್ಲ ಅನ್ನೋದು ತಪ್ಪು ಅಷ್ಟೇ. ಅಯ್ಯೋ ನಂಗೆ ಗೊತ್ತಿಲ್ಲ, ಎಲ್ಲರ ಮಧ್ಯೆ ಗೊತ್ತಿಲ್ಲ ಅಂತ ಗೊತ್ತಾದರೆ ಏನಾಗುತ್ತೆ? ಏನೂ ಹೋಗಲ್ಲ. ಏನು ಗೊತ್ತೆ? ಏನೂ ಆಗಲ್ಲ. ತಿಳ್ಕೊಳ್ಳದೇ ಇದ್ದರೆ ತೊಂದರೆ. ಆಯಿತಾ? ಹಾಗಾದರೆ ವಾಯುದೇವರ ಐದು ರೂಪಗಳು ಯಾವುದ್ಯಾವುದು? ಪ್ರಾಣ, ಅಪಾನ. ಯಾಕೋ ಮಧ್ಯಾಹ್ನ ಊಟ ಸರಿಯಾಗಿಲ್ಲ, ಗಟ್ಟಿಯಾಗಿ ಬರ್ತಾ ಇದೆ, ಹೇಳ್ಬೇಕಪ್ಪ. ಪ್ರಾಣ, ಅಪಾನ, ಸಮಾನ. ಹೌದಾ? ನಮ್ಮೊಳಗೆ ಈ ಚಿಕ್ಕ ಶರೀರದೊಳಗೆ ದೇವರ ಪ್ರವೇಶ. ದೇವರಿಂದ ಪ್ರಾಣ, ಪ್ರಾಣನಿಂದ ಐದು ಪ್ರಾಣರು ಹೊರಗೆ ಬಂದರು. ಈ ಐದು ಪ್ರಾಣದಿಂದ ಅದರಲ್ಲೂ ಹೇಳ್ತಾ ಇದ್ದಾರೆ, ಪ್ರಾಣ ಅಪಾನ ವ್ಯಾನೇಭ್ಯ ಸಮಾನ ಉದಾನ ಯೋ ವ್ಯಾನಾತ್ ಅಪಾನಸ್ಯ, ಅಪಾನಾತ್ ಪ್ರಾಣಸ್ಯ, ಪ್ರಾಣಾತ್ ರುದ್ರಸ್ಯ, ರುದ್ರಾತ್ ಉಮಾಯಾಹ ಇತಿ. ನಮ್ಮಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಬಂದ್ರಲ್ವ, ಇದರೊಳಗೆ ಹೇಳ್ತಾರೆ ಮೊದಲು ಹುಟ್ಟಿದ್ಯಾ ಪ್ರಾಣನಿಂದ ಹುಟ್ಟಿ ಬಂದದ್ದು ಯಾರು ಅಂದರೆ ಅಪಾನ. ಅಪಾನ, ಅಪಾನನಿಂದ ಹುಟ್ಟಿ ಬಂದದ್ದು ಯಾರು ಅದಕ್ಕೆ ಹೇಳ್ತಾ ಇದ್ದಾರೆ. ಅಪಾನ ಹೇಳ್ತಾರೆ, ಜ್ಞಾನಾತ್ ಅಪಾನಸ್ಯ, ಅಪಾನಾತ್ ಪ್ರಾಣಸ್ಯ. ಮೊದಲು ಹುಟ್ಟಿ ಬಂದದ್ದು ವ್ಯಾನ, ವ್ಯಾನನಿಂದ ಅಪಾನ, ಅಪಾನನಿಂದ ಪ್ರಾಣ. ಮೊದಲು ಹುಟ್ಟಿದ್ದು ವ್ಯಾನ, ವ್ಯಾನನಿಂದ ಅಪಾನ, ಅಪಾನನಿಂದ ಪ್ರಾಣ. ಈ ಮೂವರು ಬಂದರು. ಹೇಳ್ತಾರೆ ಸಮಾನ ಉದಾನ, ಉದಾನ ಸಮಾನ ಅಂದ್ರೆ ಅದ್ಯಾರು? ವ್ಯಾನನಿಂದರೆ ಸಪರೇಟಾಗಿ ಬಂದರು. ವ್ಯಾನನಿಂದ ಉದಾನ ಸಮಾನರು ಬಂದರು ಒಂದು ಸೆಟ್. ಇನ್ನೊಂದು ಯಾವುದು? ವ್ಯಾನನಿಂದ ಅಪಾನ, ಅಪಾನನಿಂದ ಪ್ರಾಣ, ಪ್ರಾಣನಿಂದ ಯಾರು ಅಂದರೆ ರುದ್ರದೇವರು. ಪ್ರಾಣನಿಂದ ರುದ್ರದೇವರು, ರುದ್ರದೇವರಿಂದ ಉಮಾದೇವಿ. ಅಂದರೆ ಇಲ್ಲಿ ಸ್ವಲ್ಪ ಬೇಸಿಕ್ ಕಲ್ತ್ಕೋಬೇಕು. ಬೇಸಿಕ್ ಏನು ಅಂದರೆ ತತ್ವಗಳು ಎಷ್ಟು, ತತ್ವಗಳು ಗೊತ್ತಾ? ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನಸ್ತತ್ವ, ಇಷ್ಟು ಆದ ಮೇಲೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ, ಪಂಚ ತನ್ಮಾತ್ರ. ಹೌದಾ? ಇಷ್ಟು ಬರುತ್ತೆ. ಇದರೊಳಗೆ ಈ ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ಯಾರು? ಲಕ್ಷ್ಮೀ ದೇವಿ. ಮಹತ್ತತ್ವಕ್ಕೆ ಬ್ರಹ್ಮ, ವಾಯು. ಅಹಂಕಾರ ತತ್ವಕ್ಕೆ ರುದ್ರದೇವರು. ಹೌದಾ? ಅಹಂಕಾರ ತತ್ವಕ್ಕೆ ಮೂರು ಜನ, ಗರುಡ, ಶೇಷ, ರುದ್ರ. ಅದರಲ್ಲಿ ಮನಸ್ತತ್ವಕ್ಕೆ ರುದ್ರದೇವರು, ಬುದ್ಧಿತತ್ವಕ್ಕೆ ಉಮಾದೇವಿ. ಬುದ್ಧಿತತ್ವಕ್ಕೆ ಉಮಾ, ಇನ್ನು ನಂತರ ಪಂಚಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಅವರೆಲ್ಲ ಬರ್ತಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ದೇವರಿಂದ ಹುಟ್ಟಿ ಬಂದದ್ದು ಪ್ರಾಣ, ಮೂಲ ಪ್ರಾಣ. ಮೂಲ ಪ್ರಾಣನಿಂದ ಹುಟ್ಟಿ ಬಂದದ್ದು ಯಾರು? ವ್ಯಾನ. ಹೇಳಿ, ವ್ಯಾನ. ವ್ಯಾನನಿಂದ ಹುಟ್ಟಿದ್ದು ಅಪಾನ, ಅಪಾನನಿಂದ ಹುಟ್ಟಿದ್ದು ಪ್ರಾಣ, ಪ್ರಾಣನಿಂದ ಹುಟ್ಟಿದ್ದು ರುದ್ರದೇವರು, ರುದ್ರದೇವರಿಂದ ಹುಟ್ಟಿದ್ದು ಉಮಾದೇವಿ, ಉಮಾದೇವಿಯಿಂದ ಹುಟ್ಟಿದ್ದು ಮೆಕ್ಕೆಲ್ಲ. ಎಲ್ಲರೂ ನಮ್ಮ ಶರೀರದಲ್ಲಿ ಬಂದರು, ಹೌದಾ? ಕ್ರಮ ಬಂತಲ್ಲ, ಈ ಕ್ರಮವನ್ನು ತಲೆಯಲ್ಲಿಟ್ಟುಕೋಬೇಕು. ಇಟ್ಟುಕೊಂಡು ಮರಣ ಕಾಲದಲ್ಲಿ, ಅಂದರೆ ದಿನಾಗ್ಲು ಅಂತ ಅರ್ಥ, ದಿನಾಗ್ಲು ಮಲಕೊಳ್ಳುವಾಗ, ರಾತ್ರಿ ಮಲಕೊಳ್ಳುವ. ಮರಣ ಎರಡು ರೀತಿ ನಮಗೆ ಬರುತ್ತೆ, ಒಂದು ಪೂರ್ತಿ ಹೋಗೋದೆ, ಎರಡನೆಯದು ಯಾವ ಚಲನವಲನ ಇಲ್ಲದೆ ಬಿದ್ದಿರುವುದು ಮರಣ ಸಮಾನ ಅಲ್ಲ. ಸತ್ರು ನಾವೇನು ಕೆಲಸ ಮಾಡಲ್ಲ, ಬದುಕಿದಾಗಲೂ ಸುಷುಪ್ತಿಯಲ್ಲಿದ್ದರೆ, ಗಾಢ ನಿದ್ರೆಯಲ್ಲಿದ್ದರೆ ಏನು ಕೆಲಸ ಮಾಡಲ್ಲ. ಅಲ್ಲಿ ಉಸಿರಾಡತಾ ಸತ್ತಂತೆ ಬಿದ್ದಿರ್ತೀವಿ, ಅಲ್ಲಿ ಉಸಿರಾಡದೆ ಸತ್ತಂತೆ ಬಿದ್ದಿರ್ತೀವಿ, ಹೌದಾ? ಎರಡೂ ಸ್ಮರಣಕ್ಕೆ ಸಮಾನವೇ. ಅದಕ್ಕೆ ರಾತ್ರಿ ಮಲಗುವಾಗ ಒಂದು ಚಿಂತನೆ, ಬೆಳಗ್ಗೆ ಏಳುವಾಗ ಒಂದು ಚಿಂತನೆ. ಬೆಳಗ್ಗೆ ಏಳುವಾಗ ಏನು ಚಿಂತನೆ ಮಾಡಬೇಕು? ನನ್ನ ಶರೀರದೊಳಗೆ ದೇವ, ಎಲ್ಲ ಹೊರಗಡೆ ಇರತಕ್ಕಂಥ ಭಗವದ್ ರೂಪದಿಂದ ಒಂದು ರೂಪ ಈ ಶರೀರದಲ್ಲಿ ಬಂದಿದೆ. ಆ ರೂಪದಿಂದ ಮೂಲ ಪ್ರಾಣ, ಮೂಲ ಪ್ರಾಣನಿಂದ ವ್ಯಾನ, ವ್ಯಾನನಿಂದ ಅಪಾನ, ಅಪಾನನಿಂದ ಪ್ರಾಣ, ವ್ಯಾನ ಅಪಾನ ಪ್ರಾಣ, ಪ್ರಾಣನಿಂದ ರುದ್ರದೇವರು, ರುದ್ರದೇವರಿಂದ ಉಮಾದೇವಿ, ಉಮಾದೇವಿಯಿಂದ ಎಲ್ಲರೂ ಬಂದರು. ಸುಲಭ ಆಯ್ತಲ್ಲ. ಇದನ್ನು ಸೃಷ್ಟಿ ಚಿಂತನ ಅಂದರು. ಸೃಷ್ಟಿ ಚಿಂತನ, ಸಿಂಪಲ್ ಸೃಷ್ಟಿ ಚಿಂತನ. ರಾತ್ರಿ ಮಲಗುವಾಗ ಎಲ್ಲ ಲಯ ಚಿಂತನ. ಹೇಗೆ? ಎಲ್ಲ ದೇವತೆಗಳು ಉಮಾದೇವಿಯಲ್ಲಿ ಲಯ. ಬಾಯಿ ಬಿಟ್ಟು ಹೇಳಬೇಕು, ಎಲ್ಲ ದೇವತೆಗಳು ಉಮಾದೇವಿಯಲ್ಲಿ ಲಯ, ಉಮಾದೇವಿ ರುದ್ರದೇವರಲ್ಲಿ ಲಯ, ರುದ್ರದೇವರು ಪ್ರಾಣನಲ್ಲಿ ಲಯ, ಪ್ರಾಣ ಅಪಾನನಲ್ಲಿ ಲಯ, ಅಪಾನ ಜ್ಞಾನನಲ್ಲಿ ಲಯ, ಜ್ಞಾನ ಮೂಲ ಪ್ರಾಣನಲ್ಲಿ ಲಯ. ಇನ್ನಿಬ್ಬರನ್ನ ಬಿಟ್ಟುವಲ್ಲ, ಉದಾನ ಸಮಾನರು ವ್ಯಾನನಲ್ಲಿ ಲಯ, ಆ ವ್ಯಾನ ಪ್ರಾಣನಲ್ಲಿ ಲಯ, ಪ್ರಾಣ ಮೂಲ ಅಂದರೆ ನಾರಾಯಣನಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು. ಆ ನಾರಾಯಣನನ್ನು ಹೊರಗಿರುವ ನಾರಾಯಣನಿಗೆ ಲಯ ಚಿಂತನೆ. ಯಾವಾಗ ಮರಣಕಾಲದಲ್ಲಿ ಸ್ವಾಮಿ ಹೊರಡತಾನೆ ಅಂತ ಚಿಂತನೆ ಮಾಡಿ ಮಲಗಬೇಕು. ಬೆಳಿಗ್ಗೆದ್ದು ಕೂಡಲೇ, ಹೌದಾ? ಹೇಗೆ ಹೇಳಿ? ಹೊರಗಡೆ ಇರುವ ನಾರಾಯಣನಿಂದ ಒಂದು ನಾರಾಯಣ ರೂಪ ನನ್ನ ಹೃದಯದಲ್ಲಿ ನಿಲ್ಲುತ್ತೆ. ದಿನ ಮೊದಲು ನಿಂತಿತ್ತು, ಅದನ್ನು ದಿನ ಚಿಂತನೆ ಮಾಡೋದು. ಆ ನಾರಾಯಣನಿಂದ ಮೂಲ ಪ್ರಾಣ, ಮೂಲ ಪ್ರಾಣನಿಂದ ಧ್ಯಾನ, ಧ್ಯಾನನಿಂದ ಅಪಾನ, ಅಪಾನನಿಂದ ಪ್ರಾಣ, ಹಾಗೆ ವ್ಯಾನನಿಂದ ಉದಾನ ಸಮಾನ, ಪ್ರಾಣನಿಂದ ರುದ್ರದೇವರು, ರುದ್ರದೇವರಿಂದ ಉಮಾದೇವಿ, ಉಮಾದೇವಿಯಿಂದ ಮಿಕ್ಕ ದೇವತೆಗಳು ಎಲ್ಲರೂ ಬಂದಿದ್ದಾರೆ. ಬರಲಿ ಬಿಡಿ ಅಂತಲ್ಲ, ಎಲ್ಲರಿಗೂ ನಮಸ್ಕಾರ. ನೀವು ನನ್ನಿಂದ ಒಳ್ಳೆ ಸಾಧನೆ ಮಾಡಿಸಿ ಅಂತ ಚಿಂತನೆ ಮಾಡಿದೆ. ನಂತರ ಲಯ ಚಿಂತನೆ, ಎಲ್ಲರಿಗೂ ಲಯ ಚಿಂತನೆ ರಾತ್ರಿ ಮಲಗುವಾಗ ಮಾಡಬೇಕು. ಹೇಗೆ? ಎಲ್ಲ ದೇವತೆಗಳಿಗೂ ಉಮಾದೇವಿಯಲ್ಲಿ ಲಯ, ಉಮಾದೇವಿಗೆ ರುದ್ರದೇವರಲ್ಲಿ ಲಯ, ರುದ್ರದೇವರಿಗೆ ಪ್ರಾಣನಲ್ಲಿ ಲಯ, ಪ್ರಾಣನಿಗೆ ಅಪಾರನಲ್ಲಿ ಲಯ, ಅಪಾರನಿಗೆ ಜ್ಞಾನನಲ್ಲಿ ಲಯ, ಉದಾನ ಸಮಾನನಿಗೆ ಜ್ಞಾನನಲ್ಲೂ ಲಯ. ಇಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಸಮಾನ ಉದಾನಯೋ, ಸಮಾನ ಉದಾನಯೋ ಜ್ಞಾನಾತ್ ಅಪಾನಸ್ಯ ಅಪಾನಾತ್ ಪ್ರಾಣಸ್ಯ ಅಂತ ಹೇಳಿ. ಇಲ್ಲಿ ವ್ಯಾನಾತ್ ಸಮಾನ ಉದಾನಯೋ ಉತ್ಪತ್ತಿ, ವ್ಯಾನನಿಂದ ಸಮಾನ ಉದಾನರ ಉತ್ಪತ್ತಿ. ವ್ಯಾನಾತ್ ಅನ್ನು ವ್ಯಾನನಿಂದ ಅಪಾನ ಪ್ರಾಣ ಒಂದು ಹೀಗೆ ಒಂದು ಹೀಗೆ ಬರ್ತಾ ಇದೆ. ಎರಡೂ ವೇಯಿಂದ ಪ್ರಾಣನಲ್ಲಿ ಲಯ. ರಾತ್ರಿ ಹೊತ್ತು ಮೂಲ ಪ್ರಾಣ ದೇವರಲ್ಲಿ, ಹೃದಯದಲ್ಲಿರುವ ದೇವರಲ್ಲಿ ಲಯ. ಹೃದಯದಲ್ಲಿರುವ ದೇವರು ಸರ್ವತ್ರ ಇರತಕ್ಕ ಭಗವಂತನಲ್ಲಿ ಲಯ ಅಂತ ಚಿಂತನೆ ಮಾಡಿ ಆ ಭಗವಂತನಿಗೆ ನಮಸ್ಕಾರ ಮಾಡಿ, ಸ್ವಾಮಿ ಯಾವಾಗ ನನ್ನ ಪ್ರಾಣತ್ಯಾಗ ಆಗುತ್ತೋ ಗೊತ್ತಿಲ್ಲ, ಆವಾಗ ಈ ಚಿಂತನೆ ನಾನು ಮಾಡಬೇಕು, ಆದರೆ ಆ ಸಮಯದಲ್ಲಿ ನನಗೆ ಚಿಂತನೆ ಮಾಡುವ ಬುದ್ಧಿ ಇರುತ್ತೋ ಇಲ್ಲವೋ, ಆದ್ದರಿಂದ ಈಗಲೇ ಮಾಡಿ ನಿನಗರ್ಪಣೆ ಮಾಡುತ್ತಾ ಇದ್ದೇನೆ ಅಂದರೆ ಆ ಸಮಯದಲ್ಲಿ ನಾವು ಚಿಂತನೆ ಮಾಡಬೇಕಾದ ಲಯ ಚಿಂತನೆ ಸ್ಯಾಂಕ್ಷನ್ ಮಾಡುತ್ತಾನೆ ದೇವರು. ಅಥವಾ ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮೂರೇ ಹೋದರು, ಯಾರೋ ಹೋಗಿದ್ದಾರೆ, ಫೋನ್ ಬಂತಪ್ಪ, ಹೋದ್ವಿ. ಹೋದಾಗ ಅವರು ಈ ಚಿಂತನೆ ಮಾಡಿರ್ತಾರ? ಯಾಕೆ ಈ ಸಬ್ಜೆಕ್ಟೇ ಗೊತ್ತಿರಲ್ಲ ಅವರಿಗೆ. ಯಾಕೆ ನಮಗೆ ಮೊನ್ನೆ ಗೊತ್ತಾಯಿತು, ಇವತ್ತು ಗೊತ್ತಾಗ್ತಾ ಇದೆ ಅಲ್ವಾ. ಮುಂದೆ ಅವರಿಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅವ್ರು ಹೋಗಿದ್ದಾರೆ. ಅದಕ್ಕಂದ್ರು ಅವರ ವತಿಯಿಂದ ಅವರ ಪರವಾಗಿ ನಾವು ಅವರೊಳಗಿರುವ ದೇವತೆಗಳಲ್ಲಿ ಲಯ ಚಿಂತನೆ ಮಾಡಿ ಮಾಡಿ ನಾವು ಏನು ಮಾಡಬೇಕು ಇನ್ನೊಂದು ಅಂದರೆ ಹೇಳ್ಕೊಟ್ಬಿಟ್ಟಿರ್ತೇನೆ, ಯಾಕಂದರೆ ಸಂದರ್ಭ ಬಂದಾಗ ಹೇಳಿಬಿಟ್ರೆ ಅದು ನಿಮಗೆ ಅನುಷ್ಠಾನಕ್ಕೆ ಬರುತ್ತೆ. ಹೌದಾ? ಈ ದಿನದಲ್ಲಿ ಮಾಡಿದ ಸಮಸ್ತ ಕರ್ಮ ದೇವರಿಗೆ ಪೂಜಾ ಅಂತ ಅರ್ಪಣೆ ಮಾಡಬೇಕು. ಹೇಗೆ? ಇವತ್ತು ಬೆಳಗ್ಗಿನಿಂದ ರಾತ್ರಿ ಪರ್ಯಂತ, ರಾತ್ರಿಯಿಂದ ಬೆಳಗ್ಗಿನ ಪರ್ಯಂತ ಮಾಡಿದ ಸಕಲ ಕರ್ಮಗಳು ನಿನ್ನ ಪೂಜೆಯಾಗಲಿ ಹರಿಯೇ. ನಾ ತಿಂದದ್ದು, ತಿರುಗಿದ್ದು, ಎದ್ದದ್ದು, ಕೂತದ್ದು, ಮಲಗಿದ್ದು, ಮಾತಾಡಿದ್ದು ಎಲ್ಲವೂ ನಿನ್ನ ಪೂಜೆಯಾಗಲಿ ಅಂತ ಅರ್ಪಣೆ. ಇವತ್ತು ಕಲ್ತ್ಕೊಂಡು ನಿನ್ನೆ ಮಾಡಿದ್ರೆ ಈ ಥರ ಕೃಷ್ಣಾರ್ಪಣೆ ಬಿಟ್ರ ಬಿಟ್ಟಿಲ್ಲಲ್ಲ, ಆವಾಗ ಈ ಆಚಾರ ಮೊದಲೇ ಬಂದರೆ ಚೆನ್ನಾಗಿರ್ತ. ಈ ಆಚಾರ ಮೊದಲೇ ಬಂದು ಹೇಳ್ಕೊಟ್ಬಿಟ್ಟಿದ್ರೆ ಮೊದಲಿಂದ ಮಾಡ್ತಾ ಇದ್ವಿ. ಅದಕ್ಕೆ ದೇವರು ಅಂತಾರೆ, ಯಾಕೆ ಚಿಂತೆ ಮಾಡ್ತೀವಿ, ಮರಳಿ ಜ್ಞಾನೋತ್ತರದಿ ತನಗರ್ಪಿಸಲು ಕೈಕೊಂಡು ಮನ್ನಿಸುವ. ಈಗ ಬುದ್ಧಿ ಬಂತು, ಈಗ ಬುದ್ಧಿ ಬಂತು. ಏನಂತ, ಅಯ್ಯೋ ಇವತ್ತೇನೋ ಕೃಷ್ಣಾರ್ಪಣೆ ಬಿಟ್ಟೆ, ನಿನ್ನ ಕರ್ಮ ಬಿಡಲಿಲ್ಲ, ಮೊನ್ನಿನ ಕರ್ಮ ಬಿಡಲಿಲ್ಲ, ಹುಟ್ಟಿದ ಕಾಲಕ್ಕಿಂತ ಕರ್ಮಗಳು ದೇವರಿಗೆ ಪೂಜಾ ಅಂತ ನಾನು ಸಮರ್ಪಣೆ ಮಾಡಿದ್ದೀರ ಇಲ್ಲ ನೋಡಿ, ಇಲ್ಲ ಮಾಡಿಲ್ಲ. ಮಾಡಬೇಕೋ ಇಲ್ವೋ? ಮಾಡಬೇಕು. ಯಾವಾಗ? ಹೀಗೆ. ಯಾಕೆ? ಇನ್ನೊಂದು ಕ್ಷಣಕ್ಕಿರ್ತೀವೋ ಇಲ್ವೋ? ಗ್ಯಾರಂಟಿ ಇದ್ರೆ ಬೇಡ, ಇರ್ತೀವಿ ಅಂತಿದ್ರೆ ಬೇಡ, ಈಗೇನೋ ಅಪ್ಪ ಅಂತ ಡೌಟ್ ಇದ್ರೆ ಬಿಡಬೇಡಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾವಾಗಿಂದ ಬಿಡೋಣ? ಮೊದಲನೇ ದಿನದಿಂದ. ಹೌದಾ? ಹುಟ್ಟಿದ ಮೊದಲನೆಯ ದಿನದಿಂದ ಈ ದಿನದ ಪರ್ಯಂತ ಮಾಡಿದ ಸಕಲ ಕರ್ಮಗಳು ನಿನ್ನ ಪೂಜೆಯಾಗಲಿ ಹರಿಯೇ. ದೇವ ಅಂದ, ಕೊಡು. ಇಷ್ಟು ಕರುಣೆ ನಮಗೆ. ಆ ಕಾಲಕ್ಕೆ ಬುದ್ಧಿ ಇರೋದು, ಸುಮ್ಮನೆ ಇದ್ರೂ ಕೂಡ ಬುದ್ಧಿ ಬಂದ ಮೇಲೆ ಕೊಡ್ತೀನಿ ಅಂತ ತೊಗೊಂಡ್ಬಿಡ್ತಾನೆ. ನಂತರ ನಾಳೆ ಈ ಬುದ್ಧಿ ಇರುತ್ತೋ ಇಲ್ವೋ, ಮರ್ತೆ ಹೋಗ್ಬಿಟ್ರೆ ಮರ್ತೆ ಹೋಗಿ ರಾತ್ರಿ ಮಲಕುಂಬ ಕಾಲಕ್ಕೋ ಅಥವಾ ಒಂದು ವಾರ ಆದಮೇಲೆ ಆಚಾರ ಏನೋ ಹೇಳ್ಕೊಂಡಿದ್ರಲ್ಲ ಅಂಥೇಳಿ. ಅದಕ್ಕೆ ಈಗಲೇ ಎಷ್ಟರ ಪರ್ಯಂತ? ಸಾಯೋ ಪರ್ಯಂತ, ಇವತ್ತಿನಿಂದ ಸಾಯೋ ಪರ್ಯಂತ ಮಾಡುವ ಪ್ರತಿದಿನದ ಕರ್ಮ ನಿನಗಾಗ್ಬಿಟ್ಟ ಹರಿ, ನಿನ್ನ ಪೂಜೆಯಾಗಲಿ ಹರಿ. ನಂದಪ್ಪ ಮಾಡ್ಬೋದ ಈ ಥರ ದಿನ ಮಾಡ್ತಾ ಬಂದರೆ ಇಡೀ ಜನ್ಮದ ಕರ್ಮಗಳು ಭಗವಂತನ ಪೂಜೆಯಾಗಿ ಬಿಡುತ್ತೆ. ಬೆಳಿಗ್ಗೆ ಪೂಜೆ ಸ್ನಾನ ಸಂಧ್ಯಾ ಮುಗಿಸಿ ಸರ್ವ ಕರ್ಮ ಸಮರ್ಪಣ ಅಂತ ಮಾಡಿ. ಇದನ್ನು ರಾಘವೇಂದ್ರ ಸ್ವಾಮಿಗಳು ಹೇಳಿಕೊಡ್ತಾರೆ. ಪ್ರಾತಃ ಸಂಕಲ್ಪ ಕದ್ದೆ ಯಾವುದು? ಮಾಡ್ತೇನೆ ಅಂತ ಸಂಕಲ್ಪ. ಸರ್ವ ಸಮರ್ಪಣ ಗದ್ಯ ಎಲ್ಲ ನಿನಗರ್ಪಿತ. ಅದರಲ್ಲಿ ಇದು ಸೇರಿಸ್ಕೋಬೇಕು. ಏನಂತ, ನಾನು ಹಿಂದಿನ ಈ ಜನ್ಮದಲ್ಲಿ ಮೊದಲನೆಯ ದಿನದಿಂದ ಎಲ್ಲಿವರೆಗೆ? ಸಾಯೋ ದಿನ ಪರ್ಯಂತ. ಕೊನೆಗಾಯಿತು. ಹುಟ್ಟಿದಾಗಲಿಂದ ಸಾಯೋ ದಿನ ಪರ್ಯಂತ ನಡೆದ ನಡೆಯುವ ಸಕಲ ಕರ್ಮಗಳು ನಿನ್ನ ಪೂಜೆಯಾಗಲಿ ಹರಿಯೇ. ಚೆನ್ನಾಗಿದೆಯಾ? ಎಷ್ಟು ಚೆನ್ನಾಗಿರುತ್ತೆ, ಆನಂದ ಆಗ್ತಾ ಇರುತ್ತೆ. ಅಪ್ಪ, ಭದ್ರ ಆಯಿತು, ನಮ್ಮದು ಸೇಫ್ಟಿ ಆಯಿತು. ಹೇಗೆ ಮನೆಯಲ್ಲಿ ಏನೋ ಕಸ ಬಳಿಯುವಾಗ ಟಪ್ ಅಂತ ಶಬ್ದ ಬರುತ್ತೆ. ಇದು ಸಾಮಾನ್ಯ ಮನೆಯಲ್ಲಿ ನಡೆಯೋದು. ಏನೋ ಶಬ್ದ ಅಂತ ನೋಡಿದರೆ ವಾಳೇನೋ ಯಾವುದೋ ಬಿದ್ದಿರುತ್ತೆ. ಹೌದಾ? ಬಂಗಾರದ್ದು, ಬೆಳ್ಳಿದಲ್ಲ, ಬಿದ್ದಿರುತ್ತೆ. ಅದು ನೋಡಿದಾಗಿ ಬಿತ್ತಲ್ಲ ಅಂತ ನೋಡಿ ಇಟ್ಕೊಳ್ಳೋದು, ಅಥವಾ ಎಲ್ಲೋ ಇಡಬೇಕಾಗಿದ್ದು ಎಲ್ಲೋ ಇಟ್ಟದ್ದು ಬಿದ್ದು ಘಟ್ ಅಂತ ಸಿಕ್ಕಿರುತ್ತೆ. ತಗೊಂಡೋಗಿ ಬೆಡ್ಡೆಯಲ್ಲಿ ಇಟ್ಟು ಬೇಗ ಹಾಕೋವರೆಗೆ ಇಟ್ಟು ಹಬ್ಬ ಭದ್ರ ಮಾಡಿದೆ ಅಂತಿರುತ್ತೆ. ಅದೇ ಥರ ಎಲ್ಲ ಕರ್ಮಗಳು ಕಸದಲ್ಲಿ ಬಿದ್ದಂತೆ ಹೋಗ್ತಾ ಇವೆ. ಆ ಕರ್ಮಗಳನ್ನು ಚೆನ್ನಾಗಿ ತೊಳೆದು ಯಾವುದರಿಂದ? ನೀರಿನಿಂದ. ಯಾವ ನೀರಿನಿಂದ? ಅಯ್ಯ, ನನಗೆ ಆಗ ಜ್ಞಾನ ಇದ್ದಿಲ್ಲೋ, ಈಗ ಬಂತೋ, ತಪ್ಪಾಯಿತೋ, ತಗೊಳ್ಳೋ ಎಂಬ ನೀರಿನಿಂದ, ಪಶ್ಚಾತ್ತಾಪದ ನೀರಿನಿಂದ ತೊಳೆದರೆ ಶುದ್ಧ ಆಗುತ್ತೆ. ದೇವರಿಗೆ ಕೊಟ್ಟು ಅವಾಗ ದಾಸರ ಮಾತಂದಿದೆ, ಇಷ್ಟು ಬಂದರೆ ಮತ್ತಷ್ಟರ ಆಸೆ. ಇಷ್ಟು ಬಂದರೆ ಮತ್ತಷ್ಟರ ಆಸೆ, ಕಷ್ಟ ಬೇಡವೆಂಬಾಸೆ, ಕೊಡು ಸುಖವ ಕಂಬಾಸೆ, ನಷ್ಟ ಜೀವನದ ಆಸೆ ಪುರಂದರ ವಿಠಲ. ಇದು ನ್ಯಾಚುರಲ್ ಇದು. ಅವಾಗ ಮತ್ತೂ ಸಂಶಯ ಬಂತು. ಅಲ್ಲ, ಈ ಜನ್ಮದಲ್ಲಿ ಕರ್ಮಗಳು ಸಮರ್ಪಣೆ ಮಾಡಿದೆ, ಹಿಂದಿನ ಜನ್ಮ ನಾನೇನಾಗಿದ್ದೆ, ನೀವೇನಾಗಿದ್ರಿ ಗೊತ್ತಿಲ್ಲ. ಆ ಕರ್ಮ ಸಮರ್ಪಣೆ ಮಾಡಿದ್ರ ಇಲ್ಲ? ಆ ಹಿಂದೆ ಅದು ಕತ್ತೆಯೋ ಕೋಳಿಯೋ ಕಪ್ಪೆಯೋ ಗಿಡವೋ ಆಕಳೋ ಏನಾಗಿದ್ರು ಅವೆಲ್ಲ ಅರಣ್ಯಕಾಚಾರ ಹೇಳ್ಕೊಡ್ತಾರೆ, ವಿಷ್ಣುತೀರ್ಥ ಹೇಳ್ಕೊಡ್ತಾರೆ. ಸ್ವಾಮಿ, ನಿನ್ನ ಹೊಟ್ಟೆಯಿಂದ ಬಂದ ಮೊದಲನೆಯ ಜನ್ಮ ಮೊದಲನೆಯ ದಿವಸದಿಂದ ಇಷ್ಟರ ಪರ್ಯಂತ ಸಕಲ ಜನ್ಮಗಳು, ಎಷ್ಟು ಕೋಟಿ ಕೋಟಿ ಜನ್ಮಗಳು ಕಳೆದೋಗಿವೆ ನಮಗೆ, ಲೆಕ್ಕವಿಲ್ಲದ ಜನ್ಮಗಳು. ಆ ಜನ್ಮಗಳಲ್ಲಿ ಪ್ರತಿದಿನದಲ್ಲಿ ಮಾಡಿದ ಸಕಲ ಕರ್ಮ ನಿನ್ನ ಪೂಜೆಯಾಗಲಿ ಹರಿಯೇ. ಎಷ್ಟು ಚೆನ್ನಾಗಿದೆ, ಹೌದಾ? ಹೇಳಿ ಬರುತ್ತಲ್ಲ, ದೇವರಿಗೆ ಇದೇ ಥರ ಹೇಳಬೇಕು ಅಂತೇನಿಲ್ಲ. ಸಂಸ್ಕೃತದಲ್ಲಿ ಹೇಳಿದ್ರೆ ಹೊರತು ದೇವರಿಗೆ ಅರ್ಥ ಆಗಲ್ಲ ಅಂತೇನಿಲ್ಲ. ಕನ್ನಡ ಕೂಡ ದೇವರು ಬರುತ್ತೆ, ಈ ಹಿಂದಿಯಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೊತಾನ. ಅವನಿಗೆ ಬೇಕಾಗಿದ್ದು ಸಬ್ಜೆಕ್ಟ್ ಅಷ್ಟೇ, ಭಾಷೆ ಅಲ್ಲ. ಸಂಸ್ಕೃತ ಬಂದು ಅದು ಅರ್ಥ ಆಗಿ ನೋಡಿ, ದುರಂತ ಏನು ಅಂದರೆ ಸಂಸ್ಕೃತದಲ್ಲೇ ಹೇಳ್ತಾ ಇರ್ತೀವಿ, ಅರ್ಥ ಗೊತ್ತಿರಲ್ಲ. ಅದಕ್ಕಿಂತ ಅರ್ಥ ಗೊತ್ತಿದ್ದ ಕನ್ನಡದಲ್ಲೇ ಹೇಳ್ಕೊಂಬೋದು ಬಹಳ ಉತ್ತಮ. ಹೌದೇ, ಹಾಗಾದರೆ ಎಷ್ಟು ಕರ್ಮ ಸಮರ್ಪಣೆ ಮಾಡಿದ್ರು? ಮೊದಲನೆಯ ಜನ್ಮದಿಂದ ದೇವರ ಹೊಟ್ಟೆಯಿಂದ ಬಂದಾಗ ಮೊದಲನೆಯ ಜನ್ಮ ಏನು ತಗೊಂಡವಲ್ಲ, ಆವಾಗಿಂದ ಈ ಜನ್ಮ ಪರ್ಯಂತ ಎಲ್ಲ ದೇವರಿಗೆ ಕೊಟ್ಟವು. ಮುಂದಿನ ಜನ್ಮಗಳು, ನೆಕ್ಸ್ಟ್ ಜನ್ಮ ಕತ್ತೆಯ ಕೋಳಿಯ ಯಾವುದು ಗೊತ್ತಿಲ್ಲ. ಇರಲಿ ಬಿಡಿ, ಅವನಿಗೇನು ಕೊಟ್ಟರದಲ್ಲಿ ಹೋಗಲೇಬೇಕು. ಬೇಡ ಅನ್ನೋದಕ್ಕೆ ಆಪ್ಷನ್ ಇಲ್ಲೇ ಇಲ್ಲ. ಅವ ಇಟ್ಟ ಹಂಗೆ ಇರುವೆನೋ ಹರಿಯೇ ಎನ್ನ ದೊರೆ, ಅಷ್ಟೇ ಅಲ್ಲ, ಇಡಪ್ಪ ನೋ ಪ್ರಾಬ್ಲಮ್. ಆದರೆ ನಮ್ಮ ಅರಣ್ಯಕಾಚಾರ್ಯರು ಭದ್ರವಾದ ಈ ಕ್ವೆಶನ್ ಹೇಳ್ಕೊಟ್ಟಿದ್ದಾರೆ. ಏನಂತ ಹೇಳಿದರು, ಈ ಜನ್ಮದಿಂದ ಕೊನೆಗೆ ಚರಣ ಜನ್ಮ ಲಾಸ್ಟ್ ಜನ್ಮ ಪರ್ಯಂತ ಎಲ್ಲ ಜನ್ಮಗಳಲ್ಲಿ ಮುಂದೆ ನಡೆಯುವ ಸಕಲ ಕರ್ಮಗಳು ನಿನ್ನ ಪೂಜೆಯ ಬಲಿ ಹರಿ. ಚೆನ್ನಾಗಿದೆಯಾ? ಎಷ್ಟು ಚೆನ್ನಾಗಿದೆ. ಹಾಗಾದರೆ ಒಂದೇ ಸಲ ಹೇಳಿದರೆ, ಮೊದಲನೆಯ ಜನ್ಮದ ಮೊದಲನೆಯ ದಿನದಿಂದ ಕೊನೆಯ ಜನ್ಮದ ಕೊನೆಯ ದಿನ ಪರ್ಯಂತ ಒಂದು ಸಲ ಆಯಿತು. ಹೌದಾ? ಮೊದಲನೆಯ ಜನ್ಮದ ಮೊದಲನೆಯ ದಿನದಿಂದ ಕೊನೆಯ ಜನ್ಮದ ಕೊನೆಯ ದಿನ ಪರ್ಯಂತ ನೀನು ನನ್ನಲ್ಲಿ ನಿಂತು ಮಾಡಿಸಿದ ಸಕಲ ಕರ್ಮಗಳು ನಿನ್ನ ಪೂಜೆಯಾಗಲಿ ಹರಿಯೇ. ಎಲ್ಲ ಕರ್ಮಗಳು ತತ್ವಾಭಿಮಾನಿ ದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತೆ ನಿನಗರ್ಪಿತ ಶ್ರೀಕೃಷ್ಣಾರ್ಪಣಂ ಅಸ್ತಿ. ಸಂತೋಷ ಆಯ್ತಾ? ಅಪ್ಪ, ಇದು ದಿನವೂ ಹೇಳ್ಬೋದಲ್ಲ, ಎಷ್ಟೊತ್ತಾಯ್ತು ರೀ ಹೇಳಲಿಕ್ಕೆ? 2 ನಿಮಿಷ. ಹೌದಾ? ಅಷ್ಟೂ ಇಲ್ಲ, ಒಂದು ಬಾಯಿ ಬಂದುಬಿಟ್ರೆ 1 ನಿಮಿಷ. ಆದರೆ ನಾವು ಏನೇನು ಮಾಡ್ತೀವೋ ಎಲ್ಲ ಇಮ್ಮಿಡಿಯೇಟ್ ಲಾಕ್ 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 ಬಿದ್ದು ಹೋಗ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲದೇನೆ ತತ್ವಾಭಿಮಾನಿ ದೇವತೆಗಳೆಲ್ಲ ಪಾಠ 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 ಪಾಠ. ನಾವು ಮಾಡಿದಾಗ ಯಾಕೆ ಸಂಕಲ್ಪ ಮಾಡಿದ್ಯಾ ಭದ್ರ ಮಾಡುವಂತ ಮಾಡ್ತಾ ಇದ್ದೀವಿ. ಹೌದಾ? ಈ ರೀತಿ ಸಮರ್ಪಣೆ ನಾವು ಮಾಡಿದ್ದೀವಿ. ಆ ಮಾಡುವ ಕಾಲಕ್ಕೆ ಮರಣ ಕಾಲದಲ್ಲಿ ಈ ಥರ ಚಿಂತನೆ ಈಗಲೇ ಮಾಡಿ ಮುಗಿಸಿದರೆ ನಾವು ಸಾಯುವಾಗ ನಮಗೆ ನೆನಪೇ ಇರಲ್ಲ, ಆವಾಗ ಹೇಗಿರ್ತೀವೋ ಏನೋ. ಅದಕ್ಕೆ ದೇವರು, ನೀನು ಮೊದಲೇ ಚಿಂತನೆ ಮಾಡಿದ್ದಾಯಿತು, ಈಗ ಅನುಗ್ರಹ ಮಾಡುತ್ತೇನೆ ಅಂತ ನಮ್ಮ ಕೊನೆಯ ಕಾಲಕ್ಕೆ ಅನುಗ್ರಹ ಮಾಡುತ್ತಾನೆ. ಮತ್ತೆ ನಾವು ಎಷ್ಟಕ್ಕೂ ಏನು ಸತ್ತ ಮೇಲೆ ಚೆನ್ನಾಗಿರಬೇಕು, ಸಾಯುವಾಗ ಸಂತೋಷದಿಂದ ಸಾಯಬೇಕು. ಅಷ್ಟೇ ಅಲ್ಲ, ಒಣ ದುಃಖ ಪಟ್ಟು ಸತ್ತವ್ರ ಮುಖದಲ್ಲಿ ಜಗತ್ತಿನಲ್ಲಿ ದುಃಖ ಎಲ್ಲ ಕಾಣಿಸ್ತಾ ಇರುತ್ತೆ, ಹಾಗಿರಬಾರ್ದು. ನಗನಗುತ್ತಾ ಪ್ರಾಣ ಬಿಡಬೇಕು. ಹಾಗಾದರೆ ಮೊದಲೇ ಎಲ್ಲ ಮಾಡಿಕೊಂಡಿರಬೇಕು. ಇದು ಪ್ರಧಾನ ಸಾಧನೆ. ಸಕಲ ಕರ್ಮ ಸಮರ್ಪಣ ಭಗವಂತನಿಗೆ ಕೊಡೋದು. ಹೌದಾ? ಹಾಗೆ ಯಾರಾದರೂ ಹೋದರೆ ಅವರು ಕರ್ಮ ಸಮರ್ಪಣೆ ಮಾಡಿರ್ತಾರ? ಇಲ್ಲಲ್ಲ, ಮಾಡಿರಲ್ಲ. ಅದಕ್ಕೆ ಅವರು ಕಾಯ್ತಿರ್ತಾರಂತೆ, ನನಗೆ ಸಾಯೋ ಕಾಲಕ್ಕೆ ಸಮರ್ಪಣೆ ಮಾಡಿಕೊಳ್ಳಿಕ್ಕೆ ಬುದ್ಧಿ ಇಲ್ಲ, ನನ್ನ ಪರವಾಗಿ ಒಂದು ಪ್ರಾಣಿ ನನ್ನ ಕರ್ಮಗಳನ್ನು ಅರ್ಪಣೆ ಮಾಡ್ತಾನೇನೋ ನೋಡುತ್ತೇನೆ. ಆ ಬಂದವರಿಗೆ ಗೊತ್ತಿಲ್ಲ ಅಲ್ವಾ, ಅವ್ರು ಬಂದದ್ದು ಯಾವಾಗ ಬಿಡ್ತೀರಾ, ಯಾವಾಗ ತೆಗೆದಾಕ್ತೀರಾ, ಹೇಳ ಯಾವಾಗ ಊಟ ಮಾಡಬೇಕಂದ್ರೆ. ಯಾಕೆ ಸತ್ತ ಆಗಿಂದ ಮರ ಏನೂ ಇರಲ್ಲ ಅವರಿಗೆ. ಅವಾಗ ಫೋನ್ ಮಾಡ್ತಿರ್ತಾರೆ, ಯಾವಾಗ ಕರ್ಕೊಂಡು ಹೋಗ್ತೀರಿ ಯಾವಾಗ ಕರ್ಕೊಂಡು ಹೋಗ್ತೀರಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟೇ ಹೊರತು ಅದರಲ್ಲಿ ನಿಮ್ಮಂಥವರೊಬ್ಬರು ಸೇರಿಕೊಂಡಿದ್ರೆ ನೋಡ್ಲಿಕ್ಕೆ ಹೋದವರು ಇಷ್ಟು ಅನುಭವದ ಏನಂತ ಸ್ವಾಮಿ, ಈ ಜೀವಿ ಕರ್ಮ ಸಮರ್ಪಣೆ ಮಾಡಿಕೊಂಡು ಹೋಗಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ, ಸುಜೀವಿ ಒಳ್ಳೆಯವನು, ಅದಕ್ಕೆ ಇವನ ಸಕಲ ಕರ್ಮಗಳು ಮೊದಲನೆಯ ಜನ್ಮದಿಂದ ಕೊನೆಯ ಜನ್ಮ ಪರ್ಯಂತ ಸಕಲ ಕರ್ಮಗಳನ್ನು ದೇವತೆಗಳು ಅರ್ಪಣೆ ಮಾಡುತ್ತಾ ಇದ್ದಾರೆ, ಆದರೆ ನನ್ನ ಧರ್ಮವಾಗಿ ನಾನು ಮಾಡುತ್ತಾ ಇದ್ದೇನೆ, ಸ್ವೀಕಾರ ಮಾಡು ಹರಿ ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ, ನಿಮ್ಮನ್ನು ಯಾವಾಗ ಕರೀತಾರೆ, ಧರ್ಮೋದಕಕ್ಕೆ ಬನ್ನಿ ಅಂತ ಕರೀತಾರೆ, ಹೌದಾ, ಧರ್ಮೋದಕಕ್ಕೆ ಬನ್ನಿ ಅಂತ ಕರೀತಾರೆ. ಈ ಪರಿಸ್ಥಿತಿ ನಿಮಗೆ ಬಂತೋ ಇಲ್ಲೋ ನೋಡಿ, ಧರ್ಮೋದಕ ಅಂತ ಬರೀ ನೀರು ಬಿಡೋದ,
ಪುಣ್ಯ
ಅಲ್ವಾ, ಏನೇನು ಪುಣ್ಯ ಬಿಟ್ಟಿದ್ದೀರಿ, ನಮಗೇ ಡೌಟು ಪುಣ್ಯ ಬಂತೋ ಇಲ್ಲೋ ಅಲ್ವಾ. ಅದರಲ್ಲಿ ಏನಾಗುತ್ತೆ ಗೊತ್ತಾ, ಲೋಭ ಇರುತ್ತೆ, ಲೋಭ ಇರುತ್ತೆ, ಏನೋ ಮೊದಲು ಕೇಳಿದ ಕೂಡಲೇ ಅವರು ಕುಡಿತು ಕಣ್ಣ ನೀರು ಬರುತ್ತೆ, ಬಂದ ಮೇಲೆ ಏ ಇಲ್ಲಪ್ಪ ಇಡೀ ಹರಿಕಥಾಮೃತ ಸಾರ ಒಂದು ಸಲ ಪಾರಾಯಣ ಮಾಡಿದ್ದೆ, 32 ಸಂಧಿ ಕೊಟ್ಟು ಬಿಡೋಣ ಅಂತ ಹೊರಡ್ತೀರ. ಅರ್ಧ ಹಾದಿ ಹೋಗುವಾಗ ನಾನೇ ಹೋದರೆ ನಂಗ್ಯಾರು ಕೊಡ್ತಾರೆ ಅಲ್ವಾ, ಅದಕ್ಕೆ ಅರ್ಧ ಕೊಡೋಣ, 16 ಸಂಧಿ ಕೊಡೋಣ, 32 ಬೇಡ ಡ್ರಾಪ್, ಕೊನೆಗೆ ಕೊಟ್ಟದ್ದಷ್ಟು ಒಂದು ಪದ್ಯದ್ದು ಕೊಟ್ಟು ಬರ್ತೀರಾ ಅಲ್ಲಿ, ಎಲ್ಲವೂ ಕೊಡ್ಲಿಕ್ಕಾಗಲ್ಲ. ಅವಾಗಂದ್ರು ಚುಜ್ಬಿ ನಿನ್ನ ಪುಣ್ಯಕ್ಕೆ ಯಾರು ಕಾರ್ಕೊಂಡಿರ್ತಾರೆ, ಅವರ ಕರ್ಮ ಅವರಂತರ್ಯಾಮಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಕೋಟಿ ಕೋಟಿ ಪುಣ್ಯ ಬಂದು ಬೀಳುತ್ತೆ ಅವರಿಗೆ, ನೀವು ಕೊಡೋ ಜುಜ್ಬಿ ಪುಣ್ಯ ಯಾಕೆ, ಈ ಉಪಕಾರ ಮಾಡಬಹುದಲ್ಲ ನಾವು, ಹೌದಾ, ಈ ಉಪಕಾರ ಮಾಡಬೇಕು. ನಿಮಗೆ ಆಶ್ಚರ್ಯ ಆಗುತ್ತೇನೋ, ನನಗೆ ಮೆಸೇಜ್ ಬರ್ತಾ ಇರುತ್ತೆ, ಫೋನ್ ಬರ್ತಾ ಇರುತ್ತೆ, ಹೀಗೆ ದೂರ 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 ದೇಶದಲ್ಲಿದ್ದವರು, ಫಾರಿನ್ ಎಲ್ಲೋ ಸಮುದ್ರ ಮಧ್ಯೆ ಒಂದು ಐಲ್ಯಾಂಡ್ ಇದ್ದರೆ ದ್ವೀಪ ಅದರಲ್ಲಿ ಒಬ್ಬ ಆತ ಫೋನ್ ಮಾಡ್ತಿರ್ತಾನೆ, ನಾನು ಕೇಳ್ತಾ ಇದ್ದೀನಿ ಪ್ರವಚನ ಅಂತ, ಯಾರ್ಯಾರೋ ಕೇಳ್ತಿರ್ತಾರೆ. ಒಬ್ಬರು ಒಂದು ದಿವಸ ಇದ್ದಕ್ಕಿದ್ದಂತೆ ಊಟ ಮಾಡುವಾಗ ಫೋನ್ ಬಂತು, ಏನಪ್ಪ ಏನಾಯಿತು ಅಂದರೆ, ಈಗ ಆಚಾರ್ಯ ನಂಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ನಮ್ಮವರು ಹೋದರು, ಹೋದಾಗ ನಾನು ಈ ಹೇಳಿದ್ದು ನಂಗೆ ನೆನಪಾಯಿತಲ್ಲ, ಅವರ ಕರ್ಮ ಸಮರ್ಪಣೆ ಮಾಡಿ ನಡ್ಕೊಂಡು ಬರ್ತಾ ಇದ್ದೇನೆ, ನಿಮ್ಗೆ ಹೇಳ್ತಾ ಇದ್ದೆ. ಎಷ್ಟು ಚೆನ್ನಾಗಿರುತ್ತೆ ಪ್ರಾಕ್ಟಿಕಲ್ಲಿ ನಾವು ಮಾಡುತ್ತಾ ಬಂದರೆ, ನಮ್ಮಲ್ಲಿ ಬದಲಾವಣೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಹಗುರಾಗುತ್ತೆ ಮನಸ್ಸು, ನಾವೇ ನಮಗೆ ಅರ್ಥ ಆಗಲ್ಲ ಇಷ್ಟು ಬದಲಾದ್ನಲ್ಲ ನಾನು, ಎಷ್ಟು ಚೆನ್ನಾಗಿದೆ, ಇಷ್ಟು ಕಾಲ ಯಾಕೆ ಗೊತ್ತಿಲ್ಲ, ನಮ್ಮ ದುಃಖ ಕಷ್ಟ ಆಗುತ್ತೆ ಸರಿಯಾ. ಹಾಗಾದರೆ ನಿಮ್ಮ ಕೈಗೆ ಎಷ್ಟು ಬಂತು ಪ್ರಕರಣ, ಮೂರು ಬಂತು, ಮೂರು ಬಂತಲ್ಲ, ಮೂರನ್ನು ಚಿಂತನೆ ಮಾಡ್ತೀರಾ, ಹಾಂ ಇನ್ನು ಜಿರಾಕ್ಸ್ ಕಾಪಿ ಬರಲಿಲ್ಲ ಅಂತ ಕಾಣುತ್ತೆ, ನಾಳೆ ಬೆಳಿಗ್ಗೆ ಬರುತ್ತೆ ಜಿರಾಕ್ಸ್ ಕಾಪಿ ಬರುತ್ತೆ, ಅದನ್ನು ನೋಡಿ ಮತ್ತು ಇನ್ನೊಂದು ಸಲ ಎಲ್ಲರೂ ಮೆಲುಕು ಹಾಕಿ. ಎಷ್ಟು ಪ್ರಕಾರ ಆಯಿತು ಪ್ರಕರಣ, ಮೂರಾಯಿತು. ಹೃದಯ ಕಮಲದಲ್ಲಿರುವ ಭಗವಂತನಿಗೆ ಅರ್ಪಣ ಮಾಡುವುದು ಯಾರಿಗೆ ಅಂತ ನಿಮ್ಮ ಪ್ರಶ್ನೆ ಸ್ವಲ್ಪ ಅಡಕ್ಕೆ ಹೋಗಿ ಹೇಳಬೇಕು. ನಮ್ಮ ಹೃದಯದಲ್ಲಿ ದೇವರ ಮೂರು ರೂಪಗಳಿರುತ್ತೆ, ದೇವರ ಹೃದಯ ಕಮಲದಲ್ಲಿ ಯಾವುದ್ಯಾವುದು, ಅಗ್ರೇಶ ಪ್ರಾದೇಶ ಮೂಲೇಶ. ಹೃದಯ ಕಮಲದ ಆಕಾರದಲ್ಲಿ ಕಮಲ ಹೃದಯದ ಸುತ್ತು ಇರತಕ್ಕಂಥವ ಪ್ರಾದೇಶ, ಅದು ಯಾವ ರೂಪ, ಚತುರ್ಭುಜ ನಾರಾಯಣ ರೂಪ. ಮೂಲೇಶ ಅಷ್ಟಭುಜ ನಾರಾಯಣ ರೂಪ. ಅಗ್ರೇಶ ಜೀವಾಕಾರದ ರೂಪ, ಆ ಅಗ್ರೇಶನನ್ನು ಪ್ರಧಾನ ಬಿಂಬ ಅಂತ ಕರೀತಾರೆ. ಅಗ್ರೇಶನಿಗೆ ಅರ್ಪಣೆ ಮಾಡಬೇಕು ಸಕಲ ಕರ್ಮಗಳನ್ನು. ಸರಿ, ನಂತರ ಇನ್ನೊಂದು ಚಿಕ್ಕ ಪ್ರಕರಣ ನೋಡೋಣ. ಏಳೂವರೆ ಆಯಿತು. ಎಷ್ಟಾಗಿ ಬಿಡಬೇಕು? ಹೌದಾ? ಫಲಹಾರ ಸಿದ್ಧ ಆಗಿದ್ದಾಗಿದೆ. ಇನ್ನೊಂದು ಪ್ರಕರಣ, ಚಿಕ್ಕ ಪ್ರಕರಣ. ನಾವು ಹೋಗೋ ಕಾಲಕ್ಕೆ ಚಿಂತನೆ ಮಾಡಿ, ಒಂದು ಕೆಲಸ ಮಾಡೋಣ. ಹೀಗೆ ಬಂದು ಆ ಕೂತವರಿಗೆ ಅಡ್ಡಿ ಆಗ್ತಾ ಇದೆ. ಎಲ್ಲೆಲ್ಲ ನೀವು ಕೂತ್ಕೊಳ್ಳಿ, ಸ್ವಲ್ಪ ಉದ್ದಕ್ಕಿದ್ದಾರಾದ್ದರಿಂದ ಅವರಿಗೆ ತೊಂದರೆ ಆಗ್ತಾ ಇದೆ. ಯಾರಿಗೂ ತೊಂದರೆ ಇಲ್ಲ, ಒಂದು ಸೈಡ್ ಬಾಮ ಕೇಳ್ಸುತ್ತೆ. ಸರಿಯಾ? ಇನ್ನೊಂದು ಪ್ರಕರಣ ಏನು, ಈ ಎಲ್ಲ ಸಾಧನೆ ಮುಗಿಸಿ ದೇವರನ್ನು ಕಂಡು ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸಿ ಇನ್ನು ಕೊನೇ ದೇಹ, ಅದು ಬಿಟ್ಟರೆ ಒಳ್ಳೆ ರಾಜಮಾರ್ಗದಲ್ಲಿ ಹೋಗಿ ಅವ್ರನ್ನ ಎಲ್ಲಿ ಕೂಡಿಸ್ಬೇಕು, ಯಾವ್ಯಾವ ಲೋಕದಲ್ಲಿ ಇಡಬೇಕು ಅಲ್ಲಿ ಇರ್ತಾರೆ. ಮುಗೀತು ಅವ್ರಿಗೆಲ್ಲ ಜಾಬ್. ಬ್ರಹ್ಮದೇವ್ರಿಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಬ್ರಹ್ಮದೇವರು ಸಾಧನೆ ಮುಗಿದು ಎಲ್ಲ ಆಗು ಪರಿ ಅಂತ ಅಲ್ಲೇ ವೇಟ್ ಮಾಡ್ತಾರೆ, ಸಂತೋಷವಾಗಿ ಕೂತಿರ್ತಾರೆ. ಅಲ್ಲಿಂದ ಬ್ರಹ್ಮದೇವ್ರು ಹೊರಡುತ್ತಾರಂತೆ, ಜೊತೆಗೆ ಹೊರಟು ಬಿಡ್ತಾರೆ. ಎಷ್ಟು ಚೆನ್ನಾಗಿರ್ತಾರೆ ಅವರ ಜ್ಞಾನಿಗಳು. ಅಂಥ ಜ್ಞಾನಿಗಳಾದವರು ಕೊನೇ ದೇಹದಿಂದ ಹೇಗೆ ಹೋಗ್ತಾರೆ, ಹೋಗುವಾಗ ಯಾವ ಯಾವ ಮಾರ್ಗದ ಮೂಲಕ ಹೋಗ್ತಾರೆ, ಯಾವ ಯಾವ ಲೋಕದ ಮೂಲಕ ಹೋಗ್ತಾರೆ, ನೀವಂತೀರಿ ಹೇಗೆ ಹೋದ್ರೆ ನಮಗೆ ಅಲ್ವಾ. ಇಲ್ಲಿಂದ ಹಾವೇರಿ ಮೇಲೆ ಹೋದ್ರೇನು, ಇನ್ನೊಂದು ಕಡೆ ಹೋದ್ರೇನು, ನಮ್ಗೆ ಯಾಕ್ರಿ, ಯಾರು ಹೆಂಗೆ ಹೋದ್ರೇನು, ನಾವು ಹೋಗೋದು. ಹಾಗಂದು ಜ್ಞಾನಿಗಳನ್ನು ದೇವರು ಯಾವ ಮಾರ್ಗದಲ್ಲಿ ಕರಕೊಂಡು ಹೋಗ್ತಾ ಇದ್ದಾನೆ ಎಂಬುದು ಸದಾ ಚಿಂತನೆ ಮಾಡಿದರೆ ನಮ್ಮ ಮಾರ್ಗ ಸುಲಭ ಆಗುತ್ತೆ, ನಮ್ಮ ಮಾರ್ಗ ಸುಲಭ ಆಗುತ್ತೆ. ಯಾಕೆ ಅಂದರೆ ಕರಕೊಂಡು ಹೋಗುವುದು ದೇವರು ಜ್ಞಾನಿಗಳನ್ನು, ಆ ಮಾರ್ಗ ದೇವರೇ, ಮಾರ್ಗದೊಳಗೂ ದೇವರೇ, ಮಾರ್ಗದೊಳಗೂ ದೇವರೇ, ಜೀವರ ಒಳಗೂ ದೇವರೇ, ಪಕ್ಕದಲ್ಲಿದ್ದು ಕರಕೊಂಡು ಹೋಗುವುದು ದೇವರೇ. ಆದ್ದರಿಂದ ದೇವರು ಆ ಮಾರ್ಗದ ರೂಪದಲ್ಲಿದ್ದು, ಇಲ್ಲಿಂದ ಮಾರ್ಗ ಇದೆಯಾ ರೋಡು, ನಾವು ರೋಡ್ ನೋಡುತ್ತೇವೆ, ಜ್ಞಾನಿಗಳು ರೋಡನ್ನು ನೋಡುತ್ತಾರೆ. ನಾವಿದು ರೋಡು ಏನು ನೋಡೋದಿದೆ, ಅವರು ನೋಡ್ತಾರೆ ಈ ಆಕಾರದಲ್ಲಿ ದೇವರಿದ್ದು ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮಾರ್ಗದೊಳಗೆ ಮಾರ್ಗನಾಮಕನಾಗಿ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡ್ರೆ ದೇವರನ್ನ ಹುಡುಕುವ ಬುದ್ಧಿ ಬರುತ್ತೆ, ಒಳ್ಳೆ ಫಲ. ಅಷ್ಟೇ ಅಲ್ಲ, ನಮಗೆ ಬಯಕೆಗಳು ತುಂಬ ಇರುತ್ತೆ, ಆ ಬಯಕೆಗಳನ್ನು ಪಡೆಯುವ ಟೆಕ್ನಿಕ್ ಗೊತ್ತಿರಲ್ಲ, ಟೆಕ್ನಿಕ್ ಗೊತ್ತಿರಲ್ಲ, ಅದು ನಮಗೆ ತಲೆಗೆ ಹೊಳೆಯುತ್ತೆ. ಈ ಚಿಂತನೆ ಮಾಡಿದೆ ಹೌದಾ? ಏನು ಹೇಳ್ತಾರೆ, ಜ್ಞಾನಿನಾಂ ಗತಿ ಅನುಸ್ಮರಣೀಯ ಮಾರ್ಗೋ ನಿರುಕ್ತತೆ. ಜ್ಞಾನಿಗಳು ತಮ್ಮ ಶರೀರವನ್ನು ಬಿಟ್ಟು ಮುಂದಿನ ಲೋಕಗಳಿಗೆ ಹೋಗುವ ರೀತಿಯನ್ನು ಇಲ್ಲಿ ನಿರೂಪಣೆ ಮಾಡುತ್ತೇವೆ ಹೇಳ್ತಾರೆ. ಆದೌ ಶರೀರಾತ್ ಬ್ರಹ್ಮನಾಡ್ಯ ಉತ್ಕರಾಂತಹ ಜೀವ ಅರ್ಚಿಲ್ಲೋಕಂ ಗಚ್ಚತಿ. ಸಾಮಾನ್ಯವಾಗಿ ಆಚಾರ್ಯರ ಅಣುಭಾಷ್ಯವನ್ನು ಪಾರಾಯಣ ಮಾಡೋ ಕಾಲಕ್ಕೆ ಒಂದು ಮಾತು ಬರುತ್ತೆ, ಅರ್ಚಿರಾದಿ ಪಥಾ ವಾಯು ಪ್ರಾಪ್ಯ ತೇನ ಜನಾರ್ದನಂ ಅಂತ ಬರುತ್ತೆ. ಅರ್ಚಿರಾದಿ ಮಾರ್ಗದ ಮೂಲಕ ವಾಯುದೇವರನ್ನ ಬ್ರಹ್ಮದೇವರನ್ನ ಸೇರತಾರೆ ಜ್ಞಾನಿಗಳು. ಈಗ ಜ್ಞಾನಿಗಳಿದ್ದಾರೆ, ಕೊನೆಯ ದೇಹ, ಎಲ್ಲಿಂದ ಹೋಗುತ್ತವರ ಪ್ರಾಣ ಅಂದರೆ ನಮ್ಮ ಶರೀರದಲ್ಲಿ ಮೂಲ ಅಂದರೆ ಮೂಲಾಧಾರ, ಹೊಕ್ಕಳ ಕಡಗಿನಿಂದ ತಲೆ ಪರ್ಯಂತ ಒಂದು ನಾಡಿ ಇದೆ. ಸುಕ್ಕದಳೆ ಧಾರಾಳ ರೂಪದಿ ಇಪ್ಪುದು ಅಂತ ಹರಿಕಥಾಮೃತಸಾರರು ಹೇಳ್ತಾರೆ. ನೀಟಾಗಿ ಇಪ್ಪುದು, ವಕ್ರ ಆಗಿಲ್ಲ, ಸ್ಟ್ರೈಟ್. ಅದನ್ನು ಬ್ರಹ್ಮನಾಡಿ ಅಂತ ಕರೀತಾರೆ. ಸುಷುಮ್ನ ಅಥವಾ ಬ್ರಹ್ಮನಾಡಿ ಅಂತ ಕರೀತಾರೆ. ಆ ಬ್ರಹ್ಮನಾಡಿ ಮೂಲಕ ದೇವರು ಜೀವನನ್ನು ಕರ್ಕೊಂಡು ಹೋಗ್ತಾರೆ ಕೊನೆಯ ಕಾಲದಲ್ಲಿ. ಹೇಗೆ ಹೋಗ್ತಾರೆ ಅಂದರೆ ಹೇಳ್ತಾರೆ, ಜೀವನ ಹೆಗಲೇರತಾನೆ ದೇವ. ಜೀವ ದೇವರನ್ನು ಹೊತ್ಕೊಂತಾನೆ, ದೇವ ಜೀವನ ಹೆಗಲೇರ್ತಾನೆ. ಅಲ್ಲ, ದೇವರು ಓಡುತ್ತಾನಲ್ಲಿ ಜೀವ ಅಂದರೆ, ದೇವರೇ ಜೀವನೊಳಗಿದ್ದು ಆ ಶಕ್ತಿಯನ್ನು ಕೊಟ್ಟು ತಾನೇ ಹೆಗಲೇರಿ ಹೋಗ್ತಾನೆ. ಇದಕ್ಕೆ ಚಿಕ್ಕ ದೃಷ್ಟಾಂತ, ಕಾಂತಾವರ ಅಂತ ಉಡುಪಿ ಕಡೆ ಫಲಿಮಾರು ಮಠದ ಒಂದು ಊರು ದೂರದಲ್ಲಿದೆ. ಯಾವೂರು? ಕಾಂತಾವರ. ಅಲ್ಲಿ ನರಸಿಂಹದೇವರು ಗುಡಿ ಇದೆ. ಆ ಗುಡಿ ಸುತ್ತು ಮಧ್ವಾಚಾರ್ಯರು ಪ್ರದಕ್ಷಿಣೆ ಮಾಡಿದರು. ಹೇಗೆ ಚಿಕ್ಕ ಹುಡುಗನ ಮೇಲೆ ಇಷ್ಟೆತ್ತರ ಮಧ್ವರಾಯರು ಕೂತು ಪ್ರದಕ್ಷಿಣೆ ಮಾಡಿದ್ರಂತೆ. ಅಲ್ಲ, ಆ ಹುಡುಗ ಹೊತ್ಕೊಂಡ ಹೊರನ್ನ ಅಂದರೆ ಹತ್ತಿಗಿಂತ ಹಗುರಾದರು ಮಧ್ವರಾಯರು. ಆ ಹುಡುಗ ಸುಲಭವಾಗಿ ಮಧ್ವಾಚಾರ್ಯ ಹಿಡ್ಕೊಂಡು ಸರಸರ ತೆರಗಿಬಿಟ್ಟ. ಹಾಗೆ ಮಧ್ವರಾಯನಿಗೆ ಆ ಶಕ್ತಿ ಇದ್ರೆ ದೇವರಿಗಿರಲ್ಲೆಂದ್ರೆ ಹತ್ತಿಗಿಂತ ಹಗುರಾಗ್ತಾನೆ. ಜೀವನೊಳಗಿದ್ದು ಹೊರೆಯುತ್ತಾನೆ, ಹೊರಸ್ತಾನೆ, ತಾನು ಲಕ್ಷಣವಾಗಿ ಹೊರಡುತ್ತಾನೆ. ಜೀವ ವಾಹನನಾಗಿ ಹೊರಡುತ್ತಾನೆ ಭಗವಂತ, ನಾಡಿಯಿಂದ ಹೊರಡುತ್ತಾನೆ. ನಾಡಿಯಲ್ಲಿ ಬೆಳಕು ಬರುತ್ತೆ. ಎಲ್ಲಿ? ಹೃದಯ ಕಮಲದಲ್ಲಿ ಒಂದು ಸೂರ್ಯ ಮಂಡಲ ಇರುತ್ತೆ. ಆ ಸೂರ್ಯ ಮಂಡಲದಿಂದ 500 ಕಿರಣಗಳು ಬರುತ್ತೆ. ಇರುವುದು 1000 ಕಿರಣ, ಸೂರ್ಯನಿಗೆ ಸಹಸ್ರಾಂಶು ಅಂತ ಹೆಸರು. ಅದರಲ್ಲಿ ಉತ್ತರಾಯಣಕ್ಕೆ 500 ಕಿರಣ, ದಕ್ಷಿಣಾಯನಕ್ಕೆ 500 ಕಿರಣ ಪ್ರಕಾರ ಲೆಕ್ಕ. ಆ 500 ಕಿರಣಗಳು ನಮ್ಮ ಹೃದಯದಲ್ಲಿ ಬ್ರಹ್ಮನಾಡಿಯ ಮೂಲಕ ಬರ್ತಾ ಇದ್ರೆ ಆ ಬೆಳಕಿನಲ್ಲಿ ದೇವ ಜೀವನನ್ನು ಕರ್ಕೊಂಡು ಹೊರಡುತ್ತಾನೆ. ಶಿರಸ್ಸು ಸ್ಫೋಟ ಆಗುತ್ತೆ, ಶಿರಸ್ಸು ಸ್ಫೋಟ ಆಗುತ್ತೆ. ಅದಕ್ಕೇನು ತುಂಬ ಗಡಿಬಿಡಿ ಬೇಕಾಗಿಲ್ಲ. ಏನು ಡಾಪ್ ಅಂತ ಹೊಡೆದು ಏನು ಎಲ್ಲ ಸೇರಿ ಏನು ಬೇಕಾಗಿಲ್ಲ. ನನಗೆ ಗೊತ್ತಿದ್ದೊಬ್ಬರು ಈ ಹೂವಿನ ಹಡಗಲಿ ಅಂತಿದೆ ಬಳ್ಳಾರಿಯಲ್ಲಿ ಹತ್ತಿರ, ಅಲ್ಲಿ ವ್ಯಾಸರಾಜ ಪ್ರತಿಷ್ಠಿತ ಪ್ರಾಣದೇವರಿದ್ದಾರೆ. ಬಟ್ಲಡಕಿ ಅಂತ ಒಂದು ಊರು. ಹೂವಿನ ಹಡಗಲಿ, ಹೂವಿನ ಹಡಗಲಿ ಹತ್ರ ಇರ್ತಕ್ಕ ಚಿಕ್ಕ ಹಳ್ಳಿ. ಅಲ್ಲಿ ವ್ಯಾಸರಾಯ ಪ್ರತಿಷ್ಠಿತ ಪ್ರಾಣದೇವರಿದ್ದಾರೆ, ನರಸಿಂಹದೇವರು ಇದ್ದಾರೆ. ರಘುಪ್ರೇಮ ತೀರ್ಥರು, ಆದವಾನಿಯ ರಘುಪ್ರೇಮ ತೀರ್ಥರು ಹುಟ್ಟಿದ ಭೂಮಿ. ಅವರು ಅರ್ಚನೆ ಮಾಡಿದಂಥ ನರಸಿಂಹದೇವರು ಪ್ರಾಣದೇವರು ಅವರಲ್ಲಿ ಆಟ ಆಡಿಕೊಂಡು ಅವರ ವಂಶದವರೇ ಅಲ್ಲಿ ಪೂಜಾ ಮಾಡಿಕೊಂಡು ಬಂದರು. ಅವರ ವಂಶದವರೇ ನನಗೆ ಹೇಳಿದ್ದು, ಅವರ ಪೈಕಿ ಒಬ್ಬ ಹೆಣ್ಣು ಮಗಳು ಹುಡುಗದಲ್ಲೇ ಹುಡುಕ್ತನದಲ್ಲೇ ಗಂಡ ಹೋದರು. ಹೋದಾಗಲಿಂದ ಕೊನೇ ಪರ್ಯಂತ ಮಡಿ ಹಿಡಿದು ಪ್ರಾಣದೇವರ ಸೇವೆಯಲ್ಲಿ ಸತತ ಕಾಲ ಕಳೆದು ಪ್ರಾಣದೇವರ ಸೇವೆಯಲ್ಲಿ ಸತತ ಕಾಲ ಕಳೆದು ಕೊನೆಗೆ ಒಂದು ದಿವಸ ಆ ಹುಡುಗ ಹೇಳ್ತಾನೆ, ನಮ್ಮ ಅಜ್ಜಿ ನನ್ನ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗಿ ಮಲಗಿಸು, ಆಕಳಿರೋ ಕಡೆ ಅಲ್ಲಿ ಮಲಗಿಸಪ್ಪ. ಯಾಕಿದು ರಾತ್ರಿ ಒಳಗೆ ಮಲ್ಕೋ ಅಜ್ಜಿ ಹೊರಗೆ? ನಿಂಗೆ ಗೊತ್ತಿಲ್ಲ, ನಾನಿವತ್ತು ಹೊರಡ್ತೇನೆ. ಎಲ್ಲಿಗೆ? ಇವ್ರಿಗೆ ಗೊತ್ತಿಲ್ಲ. ಇಲ್ಲೋ ನಾನು ಹೊರಡ್ತೇನಪ್ಪ, ಅಲ್ಲಿ ಮಲಗಿಸು. ಮಲಗಿಸಿದ ಮೇಲೆ ಸ್ವಲ್ಪ ಅಲ್ಲಿ ಗಂಗಾ ತೀರ್ಥ ಅದೇ ತೊಗೊಂಡು ಬಂದು ಹಾಕ್ರಿ ನನಗೆ. ಎಲ್ಲ ಹಾಕಿಸಿಕೊಂಡ ಮೇಲೆ ತಾನು ಪಾಪ ಹೆಣ್ಣು ಮಗಳು ಇಟ್ಟುಕೊಂಡದ್ದರಲ್ಲಿ ಎಲ್ಲವನ್ನ ತಂದು ಇದ್ದವರಿಗೆಲ್ಲ ನಿಂಗಿದು 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 ಅಂತೆಲ್ಲ ಕೊಟ್ಟು ಪೆಟ್ಟಿಗೆ ಖಾಲಿ ಮಾಡಿ ನಿಮ್ಗೋಸ್ಕರ ಇಟ್ಕೊಂಡಿದ್ದೆ, ನನಗೆ ಯಾಕೆ ಪ್ರಾಣದೇವರಿದ್ದಾರೆ ನನಗೆ ಅಂತ ಹೇಳಿ ಕೊನೆಗೆ ನಾ ಚೂರು ಮಲಗಲ. ಆದರೆ ದೇವರದ್ದೆಲ್ಲ ಹೇಳಿ ಇವರು ಹೇಳ್ತಾ ಕೊಡ್ತಾರೆ. ಇದ್ದಕ್ಕಿದ್ದಂತೆ ಠಸ್ ಅಂತ ಶಬ್ದ, ಇದೇ ಶಬ್ದ ಹೇಳಿದವರು. ಯಾಕೆ ಎಲ್ಲಿಂದ ಬಂತು ನೋಡ್ತಾರೆ, ನೋಡಿದರೆ ತಲೆ ಸೀಳಿ, ತಲೆ ಸೀಳಿ ಅದರೊಳಗಿಂದ ರಕ್ತ ಚೂರು 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 ತೊಟ್ಟಿಕ್ತಾ ಇದೆ. ತಲೆ ಸೀಳಿ ಪ್ರಾಣ ಅದೆಂಥ ಸಾವಿರ. ಹೀಗೆ ಯಾರು ವಿಶೇಷ ಸಾಧನೆ ಮಾಡಿಕೊಳ್ಳುತ್ತಾರೆ ಚರ್ಮ ದೇಹದಲ್ಲಿ ತಲೆ ಸ್ಫೋಟ ಆಗಿ ಆ ಮೂಲಕ ಪ್ರಾಣ ಹೋಗುತ್ತೆ. ಯಾಕೆ ಇದು ಯಾರೋ ದೊಡ್ಡ ತಪಸ್ಸು ಮಾಡಿರಬೇಕು, ನಮಗೂ ಸಾಧ್ಯ ಅದು ಹೇಳಲಿಕ್ಕೆ ಬಂದೆ. ಹೆಂಗಸರಿಗೂ ಸಾಧ್ಯ, ಗಂಡಸರಿಗೂ ಸಾಧ್ಯ. ಯಾಕೆ ಒಳಗಿದ್ದು ಕರ್ಕೊಂಡು ಹೋಗೋರು ಯಾರಿಗಾದರೂ ಕರ್ಕೊಂಡು ಹೋಗ್ತಾರೆ, ಇವರಿಗೆ ಕರ್ಕೊಂಡು ಹೋಗ್ರಿ ಇವರು ಬೇಡ ಅಂತ ಹೇಳಿದ್ವಿ ನಾವು. ಹೌದು, ಆ ರೀತಿಯಲ್ಲಿ ಚರಣ ದೇಹ ಬ್ರಹ್ಮನಾಡಿಯ ಮೂಲಕ ಹೊರಗೆ ಬಂದ ಜೀವ ಯಾವ ಲೋಕಕ್ಕೆ ಬರ್ತಾರೆ ಮೊದಲು ಅಂದರೆ ಅರ್ಚಿರ್ಲೋಕ. ಯಾವ ಲೋಕ? ಅರ್ಚಿರ್ಲೋಕ. ಅರ್ಚಿರ್ಲೋಕ ಅಂತ ಲೋಕಕ್ಕೆ ಬರ್ತಾರೆ. ಅಲ್ಲಿ ಆ ಅರ್ಚಿರ್ಲೋಕೆ ಚ ಅರ್ಚಿರ್ನಾಮ ಅಗ್ನಿ ಜ್ಯೋತಿರಿಗೆ ರೂಪದ್ವಯೇನ ತಿಷ್ಠತಿ. ಆ ಲೋಕಾಭಿಮಾನಿ ಎರಡು ರೂಪಗಳಿಂದ ಇರ್ತಾರೆ. ಅರ್ಚಿರ್ಲೋಕದಲ್ಲಿ ಲೋಕಾಭಿಮಾನಿ ಅರ್ಚಿ ಜ್ಯೋತಿ ಅಗ್ನಿ ಜ್ಯೋತಿ ಅಂತ ಎರಡು ರೂಪಗಳಿಂದ ಇರ್ತಾರೆ, ಅಂದರೆ ಎರಡು ಭಾಗ. ಅದರಲ್ಲಿ ಜೀವ ಏನಾಗ್ತಾನೆ ಅಂದರೆ ತತ್ರ ಆದವು ಅಗ್ನಿ ನಾಮಕಂ ರೂಪಂ ಗತ್ವಾ ತತಃ ಜ್ಯೋತಿರ್ನಾಮಕಂ ರೂಪಮೇತಿ. ಈ ಜೀವ ಅರ್ಚಿರ್ಲೋಕದಲ್ಲಿ ಅಗ್ನಿ ಎಂಬ ಭಾಗಕ್ಕೆ ಬಂದು ಸ್ವಲ್ಪ ಕಾಲ ವಿಶ್ರಾಂತಿ ತಗೊಂಡು ದೇವರ ಸಹಿತ ಬರ್ತಾನೆ. ದೇವರಿಗೆ ಸರ್ವೋಪಚಾರ ಪೂಜಾ ನಡೀತಾ ಇರುತ್ತೆ, ಜೀವ ನೋಡ್ತಿರ್ತಾನೆ ಯಪ್ಪ ಇಂಥ ದೇವ ಅಂತೇಳಿ. ಆತನ ಕರ್ಕೊಂಡು ಎಲ್ಲಿಗೆ ಹೋಗೋದು? ಅರ್ಚಿರ್ಲೋಕದಲ್ಲಿ ಅಗ್ನಿ ಅಂತ ಭಾಗಕ್ಕೆ ಬಂದು ಅಲ್ಲಿಂದ ಜ್ಯೋತಿ ಎಂಬ ಭಾಗಕ್ಕೆ ಬರ್ತಾರೆ. ಅಲ್ಲಿ ಸ್ವಲ್ಪ ಕಾಲ ಇರ್ತಾರೆ. ಆದ ಮೇಲೆ ಅಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಅಂದರೆ ಆತಿವಾಹಿಕ ಲೋಕ. ಮೊದಲು ಯಾವ ಲೋಕ? ಅರ್ಚಿರ್ಲೋಕ. ಅರ್ಚಿರ್ಲೋಕದಲ್ಲಿ ಎಷ್ಟು ಭಾಗ? ಎರಡು ಭಾಗ. ಮೊದಲನೇದು ಯಾವುದು? ಅಗ್ನಿ. ಎರಡನೆಯದು ಜ್ಯೋತಿ. ಹೌದಾ? ಮೊದಲು ಹೋದ ಕೂಡಲೇ ಮೊದಲು ಎಲ್ಲಿರ್ತಾರೆ? ಅಗ್ನಿ ಎಂಬ ಭಾಗದಲ್ಲಿ ಬಂದು ನಂತರ ಜ್ಯೋತಿ ಎಂಬ ಭಾಗಕ್ಕೆ ಬಂದು ಅಲ್ಲಿಂದ ಯಾವ ಲೋಕಕ್ಕೆ ಬರ್ತಾರೆ? ಆತಿವಾಹಿಕ. ಹೇಳಿ, ಬಂದಿಲ್ಲಲ್ಲ ಶಬ್ದ. ಆತಿ ದಿ ಅಲ್ಲ, ತಿ ತಕಾರ. ಆತಿವಾಹಿಕ. ಈ ಸಂಸ್ಕೃತದಲ್ಲಿ ಚೂರು ಸೆಳೆದು ಹೇಳೋರಿದೆ. ಏನು ಅತಿವಾಹ ಅಂತ? ವಾಯುದೇವರ ಮಗ. ವಾಯುದೇವರ ಮಗ ಅತಿವಾಹ ಅಂತ. ಆ ಅತಿವಾಹನಿಗೆ ಸಂಬಂಧಪಟ್ಟ ಲೋಕ ಆದ್ದರಿಂದ ಆತಿವಾಹಿಕ ಲೋಕ ಅಂದರೆ ಅತಿವಾಹನ ಲೋಕ ಅಂತ ಅರ್ಥ. ಯಾವ ಲೋಕ? ಆತಿವಾಹಿಕ ಲೋಕ. ಆ ಲೋಕದಲ್ಲಿ ಸ್ವಲ್ಪ ಕಾಲ ಇರ್ತಾರೆ. ಅಲ್ಲಿಂದ ಎಲ್ಲಿ ಯಾವ ಲೋಕಕ್ಕೆ ಹೋಗ್ತಾರೆ ಅಂದರೆ ಈ ಹಗಲಿದೆಯಲ್ಲ, ಹಗಲು ರಾತ್ರಿ, ಹಗಲಿಗೆ ಅಭಿಮಾನಿ ದೇವತೆಗಳಿರ್ತಾರೆ. ಹಗಲಿಗೆ ಅಭಿಮಾನಿ ದೇವತೆಗೊಂದು ಲೋಕ ಇದೆ, ಅವ್ರಿಗೊಂದು ಡಿಪಾರ್ಟ್ಮೆಂಟ್ ಆ ಲೋಕ ಇರುತ್ತೆ, ಅಲ್ಲಿಗೆ ಹೋಗ್ತಾರೆ. ಅಹರ್ ಅಭಿಮಾನಿ ಲೋಕ. ಯಾವುದು? ಅಹರ್ ಅಭಿಮಾನಿ ಲೋಕ. ಎಷ್ಟೆಷ್ಟಾಯಿತು? ಮೊದಲನೇದು ಯಾವುದು? ಅರ್ಚಿ ಲೋಕ. ಅದರಲ್ಲಿ ಎಷ್ಟು ಭಾಗ?
ಎರಡು
ಭಾಗ. ಯಾವ್ದು ಯಾವುದು? ಅಗ್ನಿ ಜ್ಯೋತಿ. ಬಂತ. ನಂತರ ಎರಡನೇದು ಯಾವುದು? ಆತಿವಾಹಿಕ ಲೋಕ. ಹೌದಾ? ಚೆನ್ನಾಗಿ ನೆನಪಾಯ್ತಲ್ವ? ನಂತರ ಯಾವ ಲೋಕ? ಆಹಾರ ಅಭಿಮಾನಿ ಲೋಕ. ಹಗಲಿಗೆ ಅಭಿಮಾನಿ ಲೋಕಕ್ಕೆ ಬಂದು ಸ್ವಲ್ಪ ಕಾಲ ಅಲ್ಲಿ ವಿಶ್ರಾಂತಿ ತಗೊಂಡು ಅಲ್ಲಿಂದಲ್ಲಿಗೆ ಹೊರಡುತ್ತಾರೆ ಅಂತ ಹೇಳ್ತಾರೆ. ಶುಕ್ಲಪಕ್ಷಾಭಿಮಾನಿ ಲೋಕ. ಶುಕ್ಲಪಕ್ಷ ಕೃಷ್ಣಪಕ್ಷ ಹೇಳ್ತೀರಾ ಇಲ್ವ ಸಂಕಲ್ಪದಲ್ಲಿ? ಆ ಶುಕ್ಲಪಕ್ಷಕ್ಕೆ ಅಭಿಮಾನಿಯಾದ ದೇವತೆ ಲೋಕ ಇದೆ, ಆ ಲೋಕಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಆಹಾರಾಭಿಮಾನಿ ಲೋಕ, ಹಗಲಿಗೆ ಅಭಿಮಾನಿ ಲೋಕ, ಅಲ್ಲಿಂದ ಯಾವ ಲೋಕ? ಶುಕ್ಲಪಕ್ಷಾಭಿಮಾನಿ ಲೋಕ. ಈ ಬಾಯಿಪಾಠ ಮಾಡ್ತಾರೆ ಗೊತ್ತಾ, ಬಟ್ಟೆ ಹೊಡೆಯೋದು ಅಂತ. ಹೌದಾ? ಹೇಗೆ ಮಾಡ್ತೀರ? ನಾಲ್ಕು ಪದ್ಯ ಕಲ್ತ್ಕೋಬೇಕು ಹರಿಕಥಾನುಸಾರ. ಹಾ ಅಲ್ಲ, ಅದಕ್ಕೊಂದು ಕ್ರಮ ಇದೆ, ಆ ಪ್ರಕಾರ ಕಲಿಬೇಕು. ಮೊದಲನೇ ಪದ್ಯ ಕಲಿತು, ಕಲ್ತ ಮೇಲೆ ಹೇಗೆ ಹೇಳಬೇಕು? ಪುಸ್ತಕ ಮುಚ್ಚಿಟ್ಟು ನೋಡದೆ ಹೇಳಬೇಕು. ಆದ ಮೇಲೆ ಎರಡನೇ ಪದ್ಯ ಕಲಿಬೇಕು, ಅದನ್ನು ಪುಸ್ತಕ ಮುಚ್ಚಿಟ್ಟು ನೋಡದೆ ಹೇಳಬೇಕು, ಜೊತೆಗೆ ಮೊದಲನೇದು ಹೇಳಬೇಕು. ಅವಾಗ ಮೊದಲನೇದು ಗಟ್ಟಿಯಾಗುತ್ತೆ, ಎರಡನೇದು ಗಟ್ಟಿಯಾಗುತ್ತೆ, ಮೂರನೇದು ಕಲ್ತ್ರಿ. ಮೂರನೇದು ಹೇಳೋ ಕಾಲಕ್ಕೆ ಒಂದು ಎರಡು ಮೂರು ಹೇಳಬೇಕು. ಹೀಗೆ ಹೇಳಿದರೆ ಬೇಗ 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 ಎಲ್ಲ ಗಟ್ಟಿಯಾಗುತ್ತೆ. ದಿಸ್ ಇಸ್ ದಿ ಟೆಕ್ನಿಕ್. ಎಷ್ಟು ಚೆನ್ನಾಗಿದೆ, ಹೌದಾ? ನಾ ಮಾಡಿದ್ದೆ ಅದು ನಿಮ್ಗೆ ಹೇಳ್ಕೊಡ್ತಾ ಇದ್ದೆ. ದಾಸರ ಹತ್ರ ಹೋಗಿದ್ದೆ, ಗೋಪಾಲ ದಾಸರ ಹತ್ರ ಹೋಗಿದ್ದೆ. ಹೋದಾಗ ಇವರು ಮುದುಕರು ಕಕ್ಷಾ ತಾರತಮ್ಯ ಸಂಧಿ ಪಟ 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 ಹೇಳ್ತಾ ಇದ್ರು. ನಾನು ಹುಡುಗ, ನನಗೆ ಬರಲ್ಲ. ಆತ ಹೇಳ್ತಾ ಇದ್ರೆ ನಾಚಿಕೆ ಆಯಿತು ನನಗೆ, ತೂ ನನ್ನ ಜನ್ಮಕ್ಕೆ ನನಗೆ ಬರೋದೇ ಇಲ್ಲ ಅಂತ. ಅವತ್ತು ಎರಡು ದಿವಸ ಆರಾಧನೆಗಿರಬೇಕು ಅಂತ ಹೋದವ ಬೆಳಿಗ್ಗೆ ಕೇಳಿದ ಮೇಲೆ ಸಂಕಲ್ಪ, ಇವತ್ತು ನಾಳೆ ಬೆಳಿಗ್ಗೆ ಆರಾಧನೆ ಗೋಪಾಲದಾಸರಿಗೆ ಅಕ್ಷಾತಾರತಮ್ಮ ಸಂಧಿ ಬಾಯಿಪಾಠ ವಾಪಸ್ ಬೇಕಷ್ಟೆ. ದೊಡ್ಡದು ಕೂತದ್ದೆ ಹೀಗೆ ಕಲಿತಾ ಕಲಿತಾ ರಾತ್ರಿ ಎಲ್ಲ ಕಲ್ತದ್ದು. ಮಾರನೆಯ ದಿನ ಬೆಳಿಗ್ಗೆ ಸ್ನಾನ ಆಗಿ ಆನ್ಯಕ ಮುಗಿಸ್ಕೊಂಡು ದಾಸರ ಮುಂದೆ ಇಡೀ ಕಕ್ಷಾತಾರತಮ್ಮ ಸಂಧಿ ಹೇಳಿದ್ದೆ. ಹಠ ಛಲ ಇದ್ರೆ ಏನು ಬೇಕಾದರೂ ಗುರುಗಳ ಅನುಗ್ರಹದಿಂದ ಸಾಧಿಸಲಿಕ್ಕೆ ಸಾಧ್ಯ. ಈಗ ಎಲ್ಲಿ ಬಂದೆ ನಾನು? ನಿಮ್ಮನ್ನು ಪದೇ 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 ನಿಮ್ಮಿಂದ ಹೇಳಿಸಲಿಕ್ಕೆ ಕಾರಣ ಏನು? ಅಭ್ಯಾಸ ಆಗ್ಬಿಡುತ್ತೆ. ಇಲ್ಲದಿದ್ದರೆ ಮುಂದೆ ಮುಂದೆ ಕೊಟ್ಟು ಹಿಂದಿಂದ ಹಿಂದಿಂದ ಬರ್ತೋಗ್ತಾ ಇರುತ್ತೆ. ಹಾಂ, ಹಾಗಾದರೆ ಯಾವ್ಯಾವ ಲೋಕಕ್ಕೆ ಬಂದ್ರಿ? ಅರ್ಚನ ಲೋಕ, ಅದರಲ್ಲಿ ಎರಡು ಲೋಕ ಭಾಗ. ಮೊದಲನೇದು ಅಗ್ನಿ, ಎರಡನೇದು ಜ್ಯೋತಿ. ಅಲ್ಲಿಂದ ಯಾವ ಲೋಕಕ್ಕೆ ಬಂದ್ರಿ? ಆತಿವಾಹಿಕ ಲೋಕಕ್ಕೆ ಬಂದರು. ಅಲ್ಲಿಂದ ಹಗಲಿಗಭಿಮಾನಿ ಲೋಕ, ಆಹಾರಾಭಿಮಾನಿ ಲೋಕಕ್ಕೆ ಬಂದ್ವಿ. ಅಲ್ಲಿಂದ ಶುಕ್ಲಪಕ್ಷಾಭಿಮಾನಿ ಲೋಕ. ಸ್ವಲ್ಪ ಟೆಕ್ನಿಕ್ ಇದೆ ಅಲ್ಲಿ. ಹಗಲು ಶುಕ್ಲಪಕ್ಷ, ಅಲ್ಲಿಂದ ಹೇಳ್ತಾರೆ ಉತ್ತರಾಯಣಾಭಿಮಾನಿ ಲೋಕ. ಶುಕ್ಲಪಕ್ಷ ಅಭಿಮಾನಿ ಆದ ಮೇಲೆ ಉತ್ತರಾಯಣಾಭಿಮಾನಿ ಲೋಕಕ್ಕೆ ಬರ್ತಾರೆ. ಉತ್ತರಾಯಣಾಭಿಮಾನಿ ಲೋಕ ಆದ ಮೇಲೆ ಸಂವತ್ಸರಾಭಿಮಾನಿ ಲೋಕಕ್ಕೆ ಬರಬೇಕು. ಸುಲಭ ನೋಡಿ, ಯಾ ಎಲ್ಲಿಂದ ಕನೆಕ್ಷನ್ ನೋಡಿ, ಮಧ್ಯದಲ್ಲಿ ಹಗಲಿಗಭಿಮಾನಿ ಲೋಕ, ಶುಕ್ಲಪಕ್ಷಾಭಿಮಾನಿ ಲೋಕ, ಉತ್ತರಾಯಣಾಭಿಮಾನಿ ಲೋಕ, ಸಂವತ್ಸರಾಭಿಮಾನಿ ಲೋಕ ಬಂತು. ಹೌದಾ? ಅರ್ಚಿರ ಲೋಕ, ಅಗ್ನಿ ಜ್ಯೋತಿ, ಆತಿವಾಹಿಕ ಲೋಕ, ಅಹರ್ಲೋಕ, ಶುಕ್ಲಪಕ್ಷಾಭಿಮಾನಿ ಲೋಕ, ಉತ್ತರಾಯಣಾಭಿಮಾನಿ ಲೋಕ, ಸಂವತ್ಸರಾಭಿಮಾನಿ ಲೋಕ. ಅಷ್ಟೇ ನೋಡಿ ಹೇಳ್ಬಾರ್ದು, ನೋಡದೆ ಹೇಳ್ಬೇಕು. ಅವರೆಲ್ಲ ನೋಡದೆ ಹೇಳ್ತಾರೆ, ಆಯ್ತಾ? ನೋಡದೆ ಹೇಳಬೇಕು. ಸರಿ, ನಂತರ ಹೇಳ್ತಾರೆ ವಿದ್ಯುತ್ ಮಿಂಚು ಬರುತ್ತಲ್ಲ, ಮಿಂಚನ್ನು ಏನಂತ ಕರೀತಾರೆ? ವಿದ್ಯುತ್ ಅಂತಾರೆ. ಆ ಅಭಿಮಾನಿಗೂ ಒಂದು ಲೋಕ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ವಿದ್ಯುದಭಿಮಾನಿ ಲೋಕ, ವಿದ್ಯುದಭಿಮಾನಿ ಲೋಕ, ಅಹರಭಿಮಾನಿ ಲೋಕ, ಶುಕ್ಲಪಕ್ಷ ಅಭಿಮಾನಿ ಲೋಕ, ಉತ್ತರಾಯಣಾಭಿಮಾನಿ ಲೋಕ, ಸಂವತ್ಸರಾಭಿಮಾನಿ ಲೋಕ, ವಿದ್ಯುದಭಿಮಾನಿ ಲೋಕ, ಇವೆಲ್ಲ ಇವತ್ತು ನೆನಪಿಟ್ಕೋಬೇಕು ನೀವು, ನಾಳೆ ನೆನಪಂತ ಹೇಳಬೇಕು ಸರಿಯಾ. ಅಲ್ಲಿಂದ ಯಾವ ಲೋಕ? ವಿದ್ಯುದಭಿಮಾನಿ ಲೋಕ. ಅದಾದ ಮೇಲೆ ತತಃ ವರುಣಲೋಕ, ವರುಣಲೋಕಕ್ಕೆ ಹೋಗ್ತಾರೆ. ವರುಣಲೋಕ ಅಲ್ಲಿಂದ ಪ್ರಜಾಪತಿ ಲೋಕಂ, ವಿದ್ಯುದಭಿಮಾನಿ ಲೋಕ, ವರುಣಲೋಕ, ಪ್ರಜಾಪತಿ ಲೋಕ. ಅಲ್ಲಿಂದ ಚಿಕ್ಕ ಚಿಕ್ಕ ಸೆಟ್ಟುಗಳು ಮಾಡಿಕೊಂಡ್ರೆ ಈಸಿಗೆ ಕೂರ್ತಿರುತ್ತೆ, ಇಲ್ಲಾಂದ್ರೆ ಎಲ್ಲಿಗೆಲ್ಲಿಗೋ ಎಲ್ಲಿಂದಲ್ಲಿಗೋ ಹೋಗ್ಬಿಡ್ತಾ ಇರ್ತೀವಿ, ಅವರೇ ಹೋಗ ಹೋಗ್ತಾರೆ, ನಾವೆಲ್ಲಿ ಹೋಗ್ಬಿಡ್ತೀವಿ ಹೌದಾ. ಸೆಟ್ ಸೆಟ್ ಕಟ್ ಮಾಡಿಕೊಂಡ್ರೆ ಅಹರಭಿಮಾನಿ ಲೋಕ, ಶುಕ್ಲಪಕ್ಷ ಅಭಿಮಾನಿ ಲೋಕ, ಉತ್ತರಾಯಣ ಅಭಿಮಾನಿ ಲೋಕ, ಸಂವತ್ಸರ ಅಭಿಮಾನಿ, ಇವೆಲ್ಲ ಒಂದು ಸೆಟ್ ನಾಲ್ಕು ನೆನಪಿರುತ್ತಾ? ಇದು ನಾಲ್ಕು ನೆನಪಾಯಿತು. ಇದಾದ ಕೂಡಲೇ ಇದು ಮೂರು ಸೆಟ್ ಮಾಡಿಕೊಳ್ಳಿ, ವಿದ್ಯುತ್ ಅಭಿಮಾನಿ ಲೋಕ, ವರುಣ ಲೋಕ, ಪ್ರಜಾಪತಿ ಲೋಕ. ವಿದ್ಯುತ್ ಅಭಿಮಾನಿ ಲೋಕ, ವರುಣ ಲೋಕ, ಪ್ರಜಾಪತಿ ಲೋಕ, ಇದು ನೆನಪಾಯಿತು. ಅಲ್ಲಿಂದ ಸೆಟ್ ಬರ್ತಾ ಇದೆ, ಸೂರ್ಯಲೋಕಂ. ಸೂರ್ಯಲೋಕದಿಂದ ಸೋಮಲೋಕಂ, ಅವರಿಬ್ಬರು ಸೂರ್ಯ ಚಂದ್ರ ನೆನಪಾಗುತ್ತೆ, ಸೂರ್ಯಲೋಕ. ನಂತರ ವೈಶ್ವಾನರ ಲೋಕ, ಸೂರ್ಯಲೋಕ, ಚಂದ್ರಲೋಕ, ವೈಶ್ವಾನರ ಲೋಕ, ಈ ಮೂರು ನೆನಪಿಟ್ಕೊಳ್ಳಿ ಆಯ್ತಾ. ವಿದ್ಯುತ್ ಅಭಿಮಾನಿ ಲೋಕ, ವರುಣಲೋಕ, ಪ್ರಜಾಪತಿ ಲೋಕ ಮೂರು, ಆದಮೇಲೆ ಸೂರ್ಯಲೋಕ, ಸೋಮಲೋಕ, ವೈಶ್ವಾನರ ಲೋಕ ಆಯ್ತಾ. ಅದನ್ನ ಹೇಳ್ತಾರೆ ತತಃ ಇಂದ್ರಲೋಕಂ, ಇಂದ್ರಲೋಕ. ಅದಾದ ಮೇಲೆ ಧ್ರುವಲೋಕಂ, ಇದೊಂದು ಸೆಟ್ ಆಯ್ತಾ. ಇಂದ್ರಲೋಕ, ಧ್ರುವಲೋಕ, ನಂತರ ಇದೆ ಒಂದು ಲೋಕ. ಯಾವ ಲೋಕ? ಭಾರತೀ ಲೋಕಂ, ಭಾರತೀ ದೇವಿ ಅಂದ್ರೆ ವಾಯುಲೋಕ ಅಂತ ಅರ್ಥ, ಪ್ರತ್ಯೇಕ ಲೋಕ. ಇಂದ್ರಲೋಕ, ಧ್ರುವಲೋಕ, ಇಂದ್ರಲೋಕ, ಧ್ರುವಲೋಕ, ಭಾರತೀಲೋಕ, ತತಃ ವಾಯುಲೋಕಂ, ನಂತರ ವಾಯುದೇವರ ಲೋಕ. ಅಂದರೆ ಬ್ರಹ್ಮದೇವರು ಇರ್ತಾರಲ್ಲಿ. ಎಲ್ಲೆಲ್ಲಿ ಬಂತು? ಇಂದ್ರಲೋಕ, ಧ್ರುವಲೋಕ, ಭಾರತೀಲೋಕ, ವಾಯುಲೋಕ, ತತಃ ನಂತರ ಭಗವಲ್ಲೋಕಂಗಚ್ಚತಿ, ದೇವರ ಲೋಕಕ್ಕೆ ಹೋಗತಾನೆ ಜೀವ. ಇದು ಜೀವ ಪ್ರಯಾಣ ಮಾರ್ಗ ಪ್ರಕರಣ, ಜೀವ ಹೋಗುವ ಮಾರ್ಗ ಪ್ರಕರಣ. ಚಿಕ್ಕದಲ್ವ ಹೌದಾ? ಒಂದು ಪ್ರಕರಣ ಮುಗಿಯಿತು. ನಿಮಗೆ ಎಷ್ಟು ಪ್ರಕರಣ ಕೈಗೆ ಬಂತಿವಾಗ? ಜೀವ ಹೋಮ ಪ್ರಕರಣ, ಶುದ್ಧ ಯಜ್ಞ ಪ್ರಕರಣ, ಮರಣಕಾಲ ಚಿಂತನ. ಶುದ್ಧ ಯಜ್ಞ ಪ್ರಕರಣ ಅಂದ್ರೆ ವಾಯುದೇವರು ಯಜ್ಞ ಅಂಬುದು, ಅದಕ್ಕೆ ಶುದ್ಧ ಯಜ್ಞ ಪ್ರಕರಣ ಅಂತ ಅರ್ಥ. ಐದು ಕಡೆ ಹೋಮ ಮಾಡಿದ್ದು ಯಾವುದು? ತಂದೆ ತಾಯಿ ಇದೆಲ್ಲ ಜೀವ ಹೋಮ ಪ್ರಕರಣ. ಎರಡನೇ ಪ್ರಕರಣ ಯಾವುದು? ಶುದ್ಧ ಯಜ್ಞ, ವಾಯುದೇವರ ಚಿಂತನೆ, ಹಾರಗಾಲಿನ ಪ್ರಾಣದೇವರದು ಶುದ್ಧ ಯಜ್ಞ ಪ್ರಕರಣ. ಮರಣಕಾಲದ ಚಿಂತನ ಅದು ಯಾವ ಪ್ರಕರಣ? ಬ್ರಹ್ಮಯಜ್ಞ ಪ್ರಕರಣ. ಮೂರನೆಯದು ಬ್ರಹ್ಮಯಜ್ಞ ಪ್ರಕರಣ. ನಾಲ್ಕನೆಯದು ಜೀವ ಪ್ರಯಾಣ ಮಾರ್ಗ ಪ್ರಕರಣ, ಜೀವ ಪ್ರಯಾಣ ಮಾಡುವ ಮಾರ್ಗದ ಪ್ರಕರಣವನ್ನು ಹೇಳಿಕೊಟ್ಟು ಒಮ್ಮೆ ಹೇಳ್ತೀರಾ? ಯಾವ್ಯಾವ ಲೋಕ? ಮೊದಲನೇ ಲೋಕ ಜೀವ ಬ್ರಹ್ಮನಾಡಿಯ ಮೂಲಕ ಹೊರಗೆ ಬರ್ತಾನೆ. ಅಲ್ಲಿಂದ ಹೇಳಿದ್ರು ಗಟ್ಟಿ ಹೇಳಿ ತಪ್ಪಾದ್ರೂ ಪರವಾಗಿಲ್ಲ. ಅರ್ಚಿರ್ಲೋಕ, ಅರ್ಚಿರ್ಲೋಕದಲ್ಲಿ ಎಷ್ಟು ಭಾಗ? ಎರಡು ಭಾಗ. ಮೊದಲನೆಯದು ಅಗ್ನಿ, ಎರಡನೆಯದು ನೋಡಿ ಎಷ್ಟು ಫಾಸ್ಟ್ ಬಂದ್ರೆ ಆಚಾರ ಖುಷಿ ಆಗುತ್ತೆ. ಫಸ್ಟ್ ಕ್ಲಾಸ್ ಆಗಿದೆ ಎಲ್ಲ ರೆಸ್ಪಾನ್ಸ್ ಹೌದಲ್ಲ ನೋಡಿ. ಈಗ ಹೇಳಿ ಒಂದು ಮಾತು, ಈ ಸಬ್ಜೆಕ್ಟು ಡ್ರೈ ಸಬ್ಜೆಕ್ಟ ಅಲ್ವಾ? ಜೋಕ್ ಇರಬೇಕು, ಒಂದು ನಾಲ್ಕು ಹಾಡಿರಬೇಕು, ನಗೋದು ಇರಬೇಕು, ಹೀಗೆಲ್ಲ ಇದ್ರೇ ಪುರಾಣ ಅಂತ ನಮ್ಮ ತಲೆಯಲ್ಲಿ ಕಲ್ಪನೆ ಹೌದಾ? ಇಲ್ಲೊಂದು ಜೋಕ್ ಇದೆಯಾ? ಒಂದಾದರೂ ಜೋಕ್ ಇದೆಯಾ? ಹಾಡಿದೆಯಾ? ಏನಾದರೂ ಹಾಡಿನ ದೋಷಿ ಅಲ್ಲ. ನಾನು ಪುರಾಣ ಕೂತಾಗ ಒಂದು ನಾಲ್ಕು ಹಾಡು ಹೇಳಿದರೆ ಎಷ್ಟೊತ್ತಾಗತ್ತೆ? ಅದಕ್ಕೆ ಮುಕ್ಕಾಲು ಗಂಟೆ ಹೋಗುತ್ತೆ. ನಾನು ಪ್ರವಚನ ಏನು ಮಾಡಿದ್ದೀನಿ ನಾನು ಅಲ್ವೇ? ಅದಕ್ಕೆ ನನಗೂ ಹಾಡು ಚೂರು ಚೂರು ಬರುತ್ತೆ. ಕಟ್ ಕಟ್ ಮಾಡಿ ಚೂರು ತುಂಡು ಹೇಳಿದೆ. ಯಾಕೆ ಹೇಳಬೇಕಾಗಿದ್ದು ತುಂಬ ಕೂತಿರುತ್ತಲ್ಲ. ಮತ್ತು ಇದು ಯಾವುದೂ ಇಲ್ಲದೆ ಈ ವಿಷಯವನ್ನು ಏನಂತಾರೆ ಅಂದರೆ ಮಾಮೂಲಾಗಿ ಪ್ರವಚನ ಮಾಡಿದರೆ ನಿದ್ದೆ ಬರುತ್ತೆ ಹೌದಾ? ಡ್ರೈ ಸಬ್ಜೆಕ್ಟು ಇದಕ್ಕೆ ಹೆಸರು. ಇವಾಗ ಹೇಗಿದೆ? ರುಚಿ ರುಚಿಯಾಗಿಲ್ಲ, ಚೆನ್ನಾಗಿದೆ, ಆಸಕ್ತಿ ಬರ್ತಾ ಇದೆ. ಅದಕ್ಕೆ ತತ್ವಜ್ಞಾನ ಅಂದರೆ ಇದು. ಈ ರೀತಿಯಾಗಿ ಭಾಗವತದಲ್ಲಿ ಎಷ್ಟು ಇದೆ ಗೊತ್ತಾ? ಈ ಥರ ಚಿಂತನೆ ಮಾಡ್ತಾ ಹೋದರೆ ನೀವು ಅಯ್ಯೋ ಭಾಗವತ ಬಿಟ್ಟರೆ ಇನ್ನೇನು ಬೇಡ್ರಿ ಅಂತೀರ. ಅಷ್ಟು ರುಚಿ ಹತ್ತುತ್ತೆ. ರುಚಿ ಹತ್ತಿದರೆ ಇದಕ್ಕೆ ಸಮಾನವಾದ ಯಾವುದೂ ಇಲ್ಲ. ಅಷ್ಟು ಆನಂದ ಕೊಡ್ತಾ ಹೋಗುತ್ತೆ. ಇಷ್ಟು ಆನಂದ ನಿಮಗೆ ಮೈಸೂರು ಪಾಕಲ್ಲಿ ಬರುತ್ತಾ? ಇದು ತಿಳ್ಕೊಂಡಿದ್ದಾರಲ್ಲ, ಒಂದು ತಿಳ್ಕೊಂಡ ಕಾಲಕ್ಕೆ ಗೊತ್ತಾಯಿತು ಅಂತ ಖುಷಿ ಆನಂದ ಬರ್ತಾ ಇದೆಯಲ್ಲ. ಯಾವ ಸ್ವೀಟನ್ನು ಕೊಡುತ್ತಾ ನಿಮಗೆ ಅದು ಕೊಡುತ್ತೆ. ಈ ಆನಂದವೇ ಬೇರೆ, ಆನಂದವೇ ಬೇರೆ ಹೌದಾ? ಇದನ್ನೇ ಹೇಳ್ತಾರೆ ಜ್ಞಾನಿಗಳಿಗೆ. ನಮಗೆ ಹೀಗಿದ್ರೆ ಶಾಸ್ತ್ರದಲ್ಲಿ ಎಲ್ಲಿ ನೋಡಿದರೂ ಆನಂದ ಕೊಡುವಂಥ ಈ ಮಹಾನುಭಾವರಿಗೆ ಊಟ ಮೊದಲಾದ ಈ ಎಲ್ಲ ಸುಖ ಬಲಾದು ಹೋಗಿ ಅಂತ ಹೇಳ್ತಾರೆ ಹೌದಾ? ಅದರೊಳಗೆ ಆಶ್ಚರ್ಯ. ಓ ಸರಿ, ಹಾಗಾದರೆ ಅರ್ಚಿಲ್ಲೋಕ, ಅದರಲ್ಲಿ ಅಗ್ನಿ ಜ್ಯೋತಿ, ಅಲ್ಲಿಂದ ಯಾವ ಲೋಕ? ಯಾವ ಲೋಕ ಅಲ್ಲಲ್ಲಿ ನೋಡಿ ಹೇಳಬೇಡಿ, ಮುಚ್ಚಬೇಡಿ, ಪೂರ್ಣ ಮುಚ್ಚಬೇಡಿ ಆಯ್ತಾ? ಹಾಂ, ಈಗ ಹೇಳಿ. ಆತಿವಾಹಿಕ ಲೋಕ, ಅರ್ಚಿಲ್ಲೋಕ, ಆತಿವಾಹಿಕ ಲೋಕ, ನಂತರ ಹಗಲಿಗಭಿಮಾನಿ ಲೋಕ, ನಂತರ ಶುಕ್ಲಪಕ್ಷಾಭಿಮಾನಿ ಲೋಕ, ನಂತರ ಉತ್ತರಾಯಣಾಭಿಮಾನಿ ಲೋಕ. ಆ ಸೆಟ್ ತಲೆಯಾಗಿ ಓಡ್ತಾ ಇರಬೇಕು. ಆ ಸೆಟ್ ಸೆಟ್ ಸಂವತ್ಸರಾಭಿಮಾನಿ ಲೋಕ, ಅಲ್ಲಿಗೊಂದು ಸೆಟ್ ಆಯಿತು ಹೌದಾ? ಮೊದಲೆರಡು ಒಂದು ಸೆಟ್ಟು. ಯಾವುದು? ಅರ್ಚಿರ್ಲೋಕ, ಆತಿವಾಹಿಕ ಲೋಕ ನೆನಪಿದ್ರೆ ಮುಂದಕ್ಕೆ ಗಾಡಿ ಓಡುತ್ತೆ. ಆ ಮುಂದಿನ ಗಾಡಿಯಲ್ಲಿ ನಾಲ್ಕು ಸಪರೇಟ್. ಯಾವುದು? ಅಹರ್ಲೋಕ, ಶುಕ್ಲಪಕ್ಷ ಅಭಿಮಾನಿ ಲೋಕ, ಉತ್ತರಾಯಣ ಅಭಿಮಾನಿ ಲೋಕ, ಸಂವತ್ಸರ ಅಭಿಮಾನಿ ಲೋಕ, ನಾಲ್ಕಾಯಿತು. ಅದಾದ ಮೇಲೆ ವಿದ್ಯುದಭಿಮಾನಿ ಲೋಕ, ಅದಾದ ಮೇಲೆ ವರುಣ ಲೋಕ, ನಂತರ ಪ್ರಜಾಪತಿ ಲೋಕ. ಈ ಮೂರು ಒಂದು ಸೆಟ್ ಹೌದಾ? ವಿದ್ಯುದಭಿಮಾನಿ ಲೋಕ, ವರುಣ ಲೋಕ, ಪ್ರಜಾಪತಿ ಲೋಕ, ಅದಾದ ಮೇಲೆ ಸೂರ್ಯಲೋಕ, ಸೋಮಲೋಕ, ವೈಶ್ವಾನರ ಲೋಕ. ಸೂರ್ಯಲೋಕ, ಸೋಮಲೋಕ, ವೈಶ್ವಾನರ ಲೋಕ, ಅದಾದ ಮೇಲೆ ಇಂದ್ರಲೋಕ, ಧ್ರುವಲೋಕ, ಭಾರತೀ ಲೋಕ, ವಾಯುಲೋಕ, ಅಲ್ಲಿಂದ ಭಗವಂತನ ಲೋಕ. ಇಂದ್ರಲೋಕ, ಧ್ರುವಲೋಕ, ಭಾರತೀ ಲೋಕ, ವಾಯುಲೋಕ, ಇವೆಲ್ಲ ಒಂದು ಸೆಟ್ ಹೌದಾ? ಸೂರ್ಯಲೋಕ, ಸೋಮಲೋಕ, ವೈಶ್ವಾನರ ಲೋಕ ಅದೊಂದು ಸೆಟ್. ಹೀಗೆ ನೆನಪಿಟ್ಕೊಂಡ್ರೆ ಕನ್ಫ್ಯೂಷನ್ ಆಗಲ್ಲ. ಹೌದಾ? ನಾಳೆ ಬಿಟ್ಟು ಜೆರಾಕ್ಸ್ ಮಾಡಿದ್ದು ಬರುತ್ತಲ್ಲ, ನೀವು ನೋಡಿದ ಕೂಡಲೇ ಸರ ಸರ ಸರನೇ ಅರ್ಥ ಆಗುತ್ತೆ ನಮಗೆ ಬಂತು ಅಂಥೇಳಿ. ಒಂದೆರಡು ಸಲ ದಿನ ಆಗುತ್ತೆ ಈ ಪೇಪರ್ ಇಟ್ಟುಕೊಂಡೇ ಚಿಂತನೆ ಮಾಡಿ, ಏನಾಯಿತು ನಿಮ್ಮ ಟೆಸ್ಟ್ ಯಾರು ಮಾಡ್ತಿದ್ದಾರೆ, ಯಾರಿಲ್ಲಲ್ಲ, ನಿಮ್ಮ ಹಿಂದೆ ಯಾರು ಕೂತಾರ ಇಲ್ಲ, ಮಾಡಿ ಎರಡು ಸಲ ಮಾಡಿ ಮೂರು ಸಲ ಮಾಡಿ, ಇಲ್ಲಿ ಚಿಂತನೆ ಹೇಗೆ ಅದು ಹೇಳ್ಕೊಡ್ಬೇಕು ನಾವು. ಇವಾಗ ಮೊದಲು ಯಾವ ಲೋಕ ಕೂತಾರೆ? ಅರ್ಚಿಲ್ ಲೋಕ. ಅರ್ಚಿಲ್ ಲೋಕಕ್ಕೆ ಅಭಿಮಾನಿ ಯಾರು? ಅರ್ಚಿ. ಎರಡು ರೂಪದಿಂದ ಇರ್ತಾರೆ, ಅರ್ಚಿಯೇ ಎರಡು ರೂಪ. ಯಾವ ರೂಪ? ಅಗ್ನಿ, ಜ್ಯೋತಿ. ಹೌದಾ? ಇಷ್ಟು ಈ ಹೆಂಗದು ಗೊತ್ತಾ? ಇವಾಗ ಇಷ್ಟವರೆಗೆ ಹೇಳಿದ್ ನಾವು ಅಂದರೆ ಪಕ್ಕ ಮನೆಯವರು ಯಾರು? ವೆಂಕಟರಾಯರು. ಎದುರಿ ಮನೆಯವರು ಯಾರು? ಸುಬ್ಬರಾಯರು. ಆ ಮನೆಯವರು ಈ ಥರ. ಇದು ಹೇಳಿದ್ರೆ ಏನಾದರೂ ಉಪಯೋಗ ಇದೆಯಾ? ಇಲ್ಲಲ್ಲ, ಹಾಗೆ ಹೇಳಬಾರ್ದು. ಈಗ ನಮಗೆ ಆಯಾ ಲೋಕ ಲೋಕಾಭಿಮಾನಿ ದೇವತೆಯನ್ನು ನೆನೆದು ನಮಸ್ಕಾರ ಮಾಡಬೇಕು. ಇದು ಅನುಸಂಧಾನ. ಏನದು? ಮೊದಲನೇ ಲೋಕ ಅರ್ಚಿರ್ ಲೋಕಾಭಿಮಾನಿಯಾದ ಅರ್ಚಿರ್ನಾಮಕ ದೇವತ, ಹೇ ಸ್ವಾಮಿ ನಿಮ್ಮಂತರ್ಯಾಮಿ ಭಗವಂತನಿಗೆ ನಮಸ್ಕಾರ. ನನ್ನ ಸಾಧನೆಯನ್ನು ಪೂರ್ಣ ಮಾಡಿ, ನನ್ನ ಸಾಧನೆಯನ್ನು ಪೂರ್ಣಗೊಳಿಸಿ ಅಂತ ನಮಸ್ಕಾರ ಮಾಡಿ ನಂತರ ಯಾವ ಲೋಕ? ಆತಿವಾಹಿಕ ಲೋಕ. ಹೇ ವಾಯುಪುತ್ರ ಅತಿವಾಹ, ಸ್ವಾಮಿ ನನ್ನ ಉದ್ಧಾರ ಮಾಡಿ, ನಮಸ್ಕಾರ ನಿಮಗೆ. ಎರಡನೇದು ಹೀಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆ ಲೋಕದ ಅಭಿಮಾನಿ ದೇವತೆಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಪೂರ್ಣಗೊಳಿಸಿದರೆ ಇದನ್ನು ಅನುಸಂಧಾನ ಹೇಳ್ತಾರೆ. ಆವಾಗ ಆ ದೇವತೆಗಳೆಲ್ಲ ಅನುಗ್ರಹ ಮಾಡುತ್ತಾರೆ. ಹೀಗಲ್ಲದೆ ಇಲ್ಲವರು ಅಲ್ಲಿವರು ಇಲ್ಲ ನಿಂಗೇನು ಅಂತ, ನಾವಲ್ಲಿದ್ದೀವಿ ನಿಂಗೇನು ಬೇಕು, ನಿಂಗೇನು ಬೇಕಾದ್ರೆ ಏನು ಮಾಡಬೇಕು, ನಮಸ್ಕಾರ ಮಾಡು, ಫಲ ಪಡ್ಕೋ ಹೋಗು. ಹೌದಾ? ಯಾರು ಬಂದರು ಇಲ್ಲಿ ಈ ಸ್ವಾಮಿಗಳು ಅಲ್ಲಿ ಆ ಸ್ವಾಮಿಗಳು ಮುಂದೇನು ನಮಸ್ಕಾರ ಮಾಡಬೇಕಲ್ಲ? ಈ ಸ್ವಾಮಿಗಳು ಇಷ್ಟು ದೊಡ್ಡವರು ನಮಸ್ಕಾರ ಮಾಡಯ್ಯ, ಆ ಸ್ವಾಮಿಗಳು ಅಷ್ಟು ದೊಡ್ಡವರು ನಮಸ್ಕಾರ ಮಾಡಯ್ಯ, ಬೇಡಿಕೋ ಕೊಡ್ತಾರೆ. ಇದು ಸಬ್ಜೆಕ್ಟಾ? ಅಷ್ಟು ಇಲ್ಲಿ ಅವರು ಅಲ್ಲಿವರು ಅಂತ ಹೇಳಿದ್ರೆ ಏನು ಉಪಯೋಗ? ಹೌದಾ? ಹಾಗಾದರೆ ಪ್ರತಿಯೊಂದು ಪ್ರಕರಣದಲ್ಲಿ ಎಲ್ಲ ದೇವತೆಗಳ ಪರಿಚಯ ಮಾಡಿಸ್ತಾ ಇದ್ದಾರೆ. ಅಲ್ಲಲ್ಲಿರುವ ದೇವತೆಗಳನ್ನು ಇವಾಗ ಹೊರಗೆ ಲೋಕಗಳಲ್ಲಿದ್ದವರದ್ದು ಮುಂದೆ ಶರೀರದೊಳಗೆ ಇರ್ತಾರೆ, ಅವರಿಗೂ ನಮಸ್ಕಾರ, ಹೊರಗೂ ನಮಸ್ಕಾರ. ಈ ಥರ ಒಳಗಿರುವ ದೇವರು ದೇವತೆಗಳಿಗೆ ಸದಾ ನಮಸ್ಕಾರ ಮಾಡ್ತಾ 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 ಬಂದರೆ ಏನಾಗುತ್ತೆ ಗೊತ್ತಾ? ಹೇಳ್ತಾರೆ ಇವಾಗ ಸ್ವಾಮಿಗಳು ಪೂಜೆ ನೋಡಿದ್ರ ಬಿಡ್ತೇನೆ, ಫಲ ಆಗುತ್ತೆ ಖಚಿತವಾಗಿ ಬಿಡ್ತೇನೆ, ಚಿಂತೆ ಮಾಡಬೇಡಿ. ಇವಾಗ ಆಚಾರ್ಯ ಒಂದು ಬಿಡೋನ್ ಕಾಣಿಸ್ತಾ ಇಲ್ಲ ಇಲ್ಲಪ್ಪ, ಫಲಾನ ಬೇಕೆಲ್ಲರೂ ಮತ್ತು ನಾಳೆ ಬೆಳಿಗ್ಗೆ ಪ್ರವಚನ ಕೇಳಬೇಕಲ್ವ? ಸರಿ ಸರಿ, ಏನು ಹೇಳಿದೆ? ಸ್ವಾಮಿಗಳ ಪೂಜೆ ನೋಡಿದ್ದೀರಾ? ಅದರಲ್ಲಿ ತುಳಸಿ ಹಿಡ್ಕೊಂಡು ಏನು ಏನು ಗೊತ್ತಾ? ಆಯಾ ಪ್ರತಿಮೆ ಒಳಗೆ ದೇವರ ದೇವತೆಗಳನ್ನು ಅನುಸಂಧಾನ ಮಾಡಿ ಇಲ್ಲಿದ್ದಾರೆ 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 ಅಂತ ದೇವರಿಗೆ ದೇವತೆಗಳಿಗೆ ನಮಸ್ಕಾರ ಮಾಡ್ತಾರೆ. ಅದರಿಂದ ಏನೋ ಗೊತ್ತೇ, ಪ್ರತಿಮೆ ಒಳಗೆ ಸನ್ನಿಧಾನ ಜಾಸ್ತಿ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲ. ಅರ್ಚಕನ ತಪೋಬಲದಿಂದ ಬರುತ್ತೆ. ನಾವಂದು ನಮಗೂ ಒಂದು ಪ್ರತಿಮಾ ಸಿಕ್ಕರೆ ಚೆನ್ನಾಗಿರುತ್ತಲ್ಲ, ನಾವು ಶುರು ಮಾಡಿ ಹೀಗೆ ಬೇಡ ಅಂದರು. ನಿಮ್ಮ ಶರೀರವೇ ಒಂದು ಪ್ರತಿಮಾ ಅಲ್ವಾ? ನಿಮ್ಗೆ ಬೇರೆ ಪ್ರತಿಮಾ ಬೇಕಾಗಿಲ್ಲ, ಆ ಪ್ರತಿಮಾ ಕಟ್ಕೊಂಡ್ರೆ ಅದಕ್ಕೊಂದು ಕಟ್ಟಿನ ಆಗಿನ ಪೆಟ್ಟಿಗೆ. ಹೌದಾ? ಅದನ್ನು ಹೊತ್ಕೊಂಡು ಹೋಗಬೇಕು. ಟ್ರೈನಾಗ ಹೋದರೆ ಎಲ್ಲಿಡ್ಬೇಕು, ಕಾಲು ಕೆಳಗಡೆ ಬೇಕಾ, ತಲೆ ಮೇಲೆ ಇಟ್ಕೋಬೇಕಾ ಅಂತ ಬಾಧೆ. ಅವರು ಎಂಜಿನ ಎಲ್ಲ ಪೆತ್ತಂತ ತಿಂತಾ ಇರ್ತಾರೆ, ಆ ಎಂಜಿನಲ್ಲಿ ಇಡ್ತಾ ಇರ್ತಾರೆ, ದೇವ್ರ ಪೆಟ್ಟಿಗೆಲ್ಲ ಇರುತ್ತೆ, ಅವನು ಬೂಟು ಇಡ್ತಾನೆ, ಸೂಟು ಇಡ್ತಾನೆ, ಎಲ್ಲ ಇಡ್ತಾನೆ. ಯಪ್ಪ ಬೇಡ, ಬಸ್ಸಲ್ಲಿ ಕೂಡೋಣ. ಆ ಬಸ್ಸಲ್ಲಿ ದೇವ್ರ ಪೆಟ್ಟಿಗೆ ಪೆಟ್ಟಿಗೆ ಇಟ್ಟರೆ ಆ ನೀರು ಬಾಟ್ಲು ಕುಡ್ದವ ಅದರ ಮೇಲೆ ಇಡ್ತಾನೆ. ಬೇಡ ಅನ್ನಿಕ್ಕಿಲ್ಲ ಪ್ರಾರಬ್ಧ. ಅದಕ್ಕಂದ್ರು ಈ ಹೊರಗಿನ ದೇವರ ಪೆಟ್ಟಿಗೆ ಬಹಳ ಕಷ್ಟ. ಯಾರು ಹೊತ್ಕೊಂಡು ಹೋದರೆ ಅಳತಾ ಕೊಡಬೇಕು, ನಮ್ಮ ದೇವರ ಪೆಟ್ಟಿಗೆ ಹೋಯ್ತು ಹೇಳಿ. ಅದಕ್ಕಂದ್ರು ಕಳ್ಕೊಳ್ಳಿಕ್ಕಿಲ್ಲದ ದೇವರ ಪೆಟ್ಟಿಗೆ ನಮ್ಮ ದೇಹ. ನಿಜವಾದ ದೇವರ ಪೆಟ್ಟಿಗೆ ಯಾವುದು ಅಂದರೆ ನಮ್ಮ ದೇಹವೇ. ಇದರೊಳಗೆ ದೇವತೆಗಳಿದ್ದಾರೆ, ಅವರನ್ನು ಮನಸ್ಸಿನಿಂದಲೇ ಒಳಗೆ ಪೂಜಾ ಮಾಡಿ ಇನ್ನು ಇಲ್ಲೇ ಮಂಗಳಾರತಿ ಮಾಡ್ಕೊಳ್ಳಿಕ್ಕಾಗಲ್ಲ. ಅದಕ್ಕೆ ಹೊರಗೆ ಒಂದಿಷ್ಟು ಪ್ರತಿಮೆಗಳನ್ನಿಟ್ಟು ಇಲ್ಲಿ ಕೊಡ್ರಿ ಇಲ್ಲಿ ಕೊಡ್ರಿ ಇಲ್ಲಿ ಕೊಡ್ರಿ ಅಂತ ಅದರೊಳಗೆ ಅವರಿಗೆ ಪೂಜಾ, ಪ್ರತಿಮೆಗೆ ಪೂಜಾ ಅಲ್ಲ. ಹೌದಾ? ಈ ಭಾಗ್ಯಕ್ಕೆ ಹೊರಗಾಕೋ ಒಳಗೆ ದೇವತೆ. ಹೌದಾ? ಒಳಗಿದ್ದ ದೇವತೆಗಳನ್ನು ಅಲ್ಲಲ್ಲಿದ್ದ ದೇವತೆಗಳನ್ನು ಅಲ್ಲಲ್ಲೇ ನೆನೆದು ಅವರಿಗೆ ನಮಸ್ಕಾರ ಮಾಡಿದರೆ ದೇವರ ಪೂಜಾ ಮುಗೀತಲ್ರಿ. ಸುಮ್ಮನೆ ಅನವಸರ ಗಂಟೆ ಅದು ಜಾ ಗಂಟೆ ಇವೆಲ್ಲ ಬೇಡ. ಪ್ರಶಾಂತ ಒಳಗೆ ಎಲ್ಲ ಮುದೋಯ್ತು. ಹೊರಗಿದ್ದು ಬಿಡಬೇಡಿ. ನೀವು ಮಾಡೋ ಗೌರಿ ಪೂಜೆ, ನೀವು ಮಾಡೋ ದೇವರ ಪೂಜೆ, ಯಾವುದು ಬಿಡಬೇಡಿ. ಚಿಕ್ಕದಾದರೂ ಚೊಕ್ಕದಾಗಿ ಮಾಡಿ ಮುಗಿಸಿ ಒಳಗಿದ್ದಾರೆ ಎಂಬ ಭಾವನೆಯಿಂದ ನಾವು ನಿತ್ಯ ಈ ಪ್ರತಿಮೆಯಲ್ಲಿ ದೇವತೆಗಳನ್ನು ಅಲ್ಲಲ್ಲಿರುವ ದೇವತೆಗಳನ್ನು ತಿಳ್ಕೊಂಡು ಅಲ್ಲಲ್ಲಿರುವ ದೇವತೆಗಳನ್ನು ನೆನೆದು ನಮಸ್ಕಾರ ಮಾಡಿ ನನ್ನೊಳಗೆ ನಿಮ್ಮ ಸನ್ನಿಧಾನ ಜಾಸ್ತಿ ಆಗಬೇಕು 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 ಅಂತ ಕೇಳ್ತಾ ಬಂದರೆ ನಮ್ಮೊಳಗೆ ದೇವತೆಗಳ ಸನ್ನಿಧಾನ ಜಾಸ್ತಿ ಜಾಸ್ತಿ ಆಗುತ್ತೆ. ಹಾಗೆ ಜಾಸ್ತಿಯಾದಂಥ ಮಹಾನುಭಾವರೇ ಇವರೆಲ್ಲ. ಅವಾಗೇನಾಗುತ್ತೆ? ನಾವು ಅಂದದ್ದಾಗುತ್ತೆ, ಅಂದದ್ದಾಗುತ್ತೆ, ಅಂದುಕೊಂಡ ಕೆಲಸ ಆಗುತ್ತೆ, ವಿಚಿತ್ರ ಸಾಧನೆ ಆಗುತ್ತೆ. ಮತ್ತೆ ಅದು ಮಾಡಬೇಕಾ? ಅದು ಬಿಟ್ಟು ಆ ತಂಬಿಗೆ ತಿಕ್ಕಿದೆ, ಈ ಬತ್ತಿ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಒಣ ನೋಡಿ ಸಣ್ಣದು ಹೇಳ್ತೇನೆ, ಎಕ್ಸಾಂಪಲ್ ಹೇಳ್ತೇನೆ. ಈ ಗಾರೆ ಕೆಲಸ ಮಾಡ್ತಿರ್ತಾರೆ, ಮೈ ಮುರುಕೊಂಡು ಕೆಲಸ ಮಾಡ್ತಿರ್ತಾರೆ. ಎಷ್ಟು ಕೊಡ್ತೀರ ಅವ್ರಿಗೆ ದಿನಕ್ಕೆ? 200 ಇಲ್ಲಿ 200 ಮಹಾ ಕೊಟ್ರೆ 500 ಬಿದೋದಲ್ಲಿ ಕೃಷ್ಣ ಕೊಡ. 600 ಕೊಡ್ಲಿಕ್ಕೆ ಮನಸ್ಸೇ ಬರಲ್ಲ. ಅವ್ನು ಮಾಡಿದಾಗಂದ್ರೆ ನೀನು ಹೋಗಿ ಇನ್ನೊಬ್ಬರು ಕರಿತೀನಿ ಅಂತ ಹೇಳ್ತೀನಿ. ಹೌದಾ? ಅಷ್ಟು ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಮೈ ಮುರ್ಕೊಂಡು ಮುರ್ಕೊಂಡು ಕೆಲಸ ಮಾಡಿದರೆ ಅವನಿಗೆ ಸಿಗೋದು ಒಂದು 500. ಮತ್ತೆ ಈಗ ಕೆಲಸ ಮಾಡ್ತಿರ್ತಾರಲ್ಲ ಸಾಫ್ಟ್ವೇರ್ ಅಂತ. ಹೌದಾ? ಅವನ ಬಿಸಿಲಲ್ಲಿ ಕೆಲಸ ಮಾಡಬೇಕು, ಮೈ ಮುರ್ಕೋಬೇಕು, ಇವರ ಎಸಿ ಒಳಗೆ ಕೆಲಸ ಮಾಡಬೇಕು. ನಾನು ಹೊರಗಿರ್ತೀನಿ ಅಂದರೆ ಬೇಡ ಅಂತಾರೆ, ಗಟ್ಟಿಯಾಗಿ ಕೆಲಸ ಮಾಡ್ತೀನಿ ಬಡಿತೀನಿ ಅಂದರೆ ಬೇಡಪ್ಪ ಅಂತಾರೆ, ಮೆಲ್ಲಕ್ಕೆ ಮಾಡು ಕಂಪ್ಯೂಟರ್ ಹಾಳಾಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಫೆಸಿಲಿಟಿ ಕೊಡ್ತಾರೆ, ಮನೆಯಲ್ಲಿ ಬೇಕಾದ್ರೂ ಕೆಲಸ ಮಾಡು, ಆಕಾಶದಲ್ಲಿ ಬೇಕಾದ ಕೆಲಸ ಮಾಡು, ಕೆಲಸ ಮಾಡಿದ್ರೆ ಸಾಕು ಅಂತಾರೆ. ತಿಂಗಳಿಗೆ ಎಷ್ಟು ಕೊಡ್ತಾರೆ ಗೊತ್ತಾ? 1, 2, 3, 4, 5 ಲಕ್ಷಗಳು ಕೊಡ್ತಿರ್ತಾರೆ. ಅವಾಗ ಇವನಂದ, ನಾನಿಷ್ಟು ಮೈ ಮುರ್ಕೊಂಡ್ರೆ ಇಲ್ಲ, ಅವ್ನು ಸುಮ್ಮನೆ ಕೂತ್ರೆ ಕೊಡ್ತೀರಲ್ರಿ. ಅವಾಗ ಅವರಂದ್ರು, ನೀವು ಬರೇ ಮೈ ಮುರ್ಕೊಂತೀಯ, ಅವರು ಬುದ್ಧಿ ಮುರ್ಕೊಡ್ತಾರೆ. ಬುದ್ಧಿ ಕೆಲಸಕ್ಕೆ ದುಡ್ಡು ಜಾಸ್ತಿ, ಮೈ ಕೆಲಸಕ್ಕೆ ದುಡ್ಡು ಕಡಿಮೆ. ಇಲ್ಲೂ ಅಷ್ಟೇ, ಬರೇ ಮೈ ಮುರ್ಕೊಂಡು ಭಕ್ತಿ ಮಾಡಿದೆ, ಪ್ರದಕ್ಷಿಣೆ ಮಾಡಿದೆ, ದೇವ್ರ ಸುತ್ತಿ ಇದು ಮಾಡಿದೆ, ದೇವ್ರ ಕಾಯಿ ಹೊಡೆದೆ, ಇವೆಲ್ಲ ಮೈ ಫಲ ಇಲ್ಲ ಅಂತಲ್ಲ, ಇದೆ ಎಷ್ಟು ಚೂರೇ ಫಲ. ಅದೇ ಈ ಪ್ರದಕ್ಷಿಣೆ ಮಾಡಿ ಎಲ್ಲ ಮಾಡಿ ಚೂರು ಚೂರು ಮಾಡಿ ಮುಗಿಸಿ ಹೆಚ್ಚಿಗೆ ದೇವರ ಚಿಂತನೆ ಮಾಡಿದರೆ ಲಕ್ಷಾಂತರ ಕೋಟಿಗಟ್ಟಲೆ ಪುಣ್ಯ ಬರುತ್ತೆ, ಕೋಟಿಗಟ್ಟಲೆ ಪುಣ್ಯ ಬರುತ್ತೆ. ಅದು ಮುಖ್ಯನಾ ಇದು ಮುಖ್ಯವಾ? ಹೌದಲ್ವೋ? ಮಾಡಬೇಕು. ಎಷ್ಟು ಮಾಡಬೇಕು ಭಕ್ತಿ ಅಷ್ಟೇ ಮಾಡಿಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಮಿನಿಮಮ್ ಕರ್ಮಾನುಷ್ಠಾನ ಎಷ್ಟು ಬೇಕೋ ಸ್ವಲ್ಪವೇ ಮಾಡಿ, ಮಿಕ್ಕದ್ದೆಲ್ಲ ಧ್ಯಾನದಲ್ಲಿ ವಿಶೇಷವಾಗಿ ಚಿಂತನೆಯಲ್ಲಿದ್ದರೆ ಒಳ್ಳೆ ಪುಣ್ಯ ಬರುತ್ತೆ, ಸಾಯೋ ಕಾಲಕ್ಕೆ ಸಂತೋಷವಿರುತ್ತೆ. ಮತ್ತೆ ಯಾಕೆ ಮಾಡಬಾರ್ದಪ್ಪ? ಮಾಡ್ಬೋದಾ? ಈ ಥರ ಮಾಡೋಣ. ಈ ಗ್ರಂಥ ಹೀಗಿದೆ. ಇನ್ನು ನಿಮಗೆ ಸುಲಭವಾಗಿ ಎಟಕುವ ಗ್ರಂಥ ಯಾವುದು ಗೊತ್ತಾ? ಹರಿಕಥಾಮೃತ ಸಾರ. ದುರಂತ ಏನು ಅಂದರೆ ಹರಿಕಥಾಮೃತ ಸಾರ ಪಾಠ 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 32 ಸಂಧಿ ಹೇಳಿ ಮುಗಿಸೋದರಲ್ಲೇ ತಾತ್ಪರ್ಯ ಇರುತ್ತೆ. ಅರ್ಥ ತೆಗೆದು ಅದರಲ್ಲಿ ದೇವತೆಗಳ ಪಟ್ಟಿ ಕೊಡ್ತಾರೆ. ನಿನ್ನ ಶರೀರದಲ್ಲಿ ಇವರಿದ್ದಾರೆ, 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 ಹೀಗಿದ್ದಾರೆ, ಹೀಗಿದ್ದಾರೆ ಅಲ್ಲ ತಿಳ್ಕೊಂಡು, ಅಯ್ಯೋ ನನ್ನಲ್ಲಿ ಹೀಗಿದ್ದಾರೆ ಸ್ವಾಮಿ, ನೀವು ಹೀಗಿದ್ದೀರಾ, ನಿಮಗೆ ನಮಸ್ಕಾರ, ನನ್ನ ಉದ್ಧಾರ ಮಾಡಿ ಅಂತ ದೇವತೆಗಳನ್ನು, ನಮ್ಮೊಳಗಿರುವ ದೇವತೆಗಳನ್ನು ಗುರುತಿಸಿ ಅವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋ ಇದು ಸಾಧನ. ಆ ಸಾಧನೆ ಯಾವಾಗ ಮಾಡಬೇಕು? ಅವಾಗಲೇ 60-70 ಎಲ್ಲ ಆಗಿದೆಯಲ್ಲ, ಕೃಷ್ಣಾರ್ಪಣ ಅಂಬೋದೊಂದೇ ಉಳಿದಿದೆ, ಹಿಂಗ್ಯವಾಗಿ ಮಾಡಬೇಕು ಸಾಧನೆ? ಹೌದಾ? ಅರ್ಥ ತಿಳಿದು ಚಿಂತನೆ ಮಾಡಿಕೊಂಡು ವಿಶೇಷವಾಗಿ ಮಾಡಬೇಕು. ಆ ಮಾಡಲಿಕ್ಕೆ ನೀವು ಒಂದು ಹೆಜ್ಜೆ ಮುಂದಾಕಿದರೆ ನಾನು 100 ಹೆಜ್ಜೆ ಮುಂದಾಕಿ ನಿಮಗೆ ಹೇಳ್ತೇನೆ. ಅದು ಏನೇ ಇರಲಿ, ಹರಿಕಥಾಮೃತಸಾರವೇ ಇರಲಿ, ಯಾವುದೇ ಗ್ರಂಥವಿರಲಿ, ನೀವು ಆಚಾರ್ಯ ನನಗೆ ಅರ್ಥ ಆಗ್ತಾ ಇಲ್ಲ ಹೇಳ್ತೀರಿ ಅಂದರೆ ನೀವು ಚೆನ್ನಾಗಿ ಕಲ್ತುಕೊಂಡು ಬರೋ ಪರ್ಯಂತ ನಿಮ್ಮ ಹಿಂದೆ ಇರ್ತೀನಿ, ವಿಶೇಷವಾಗಿ ಹೇಳಿಕೊಡ್ತೇನೆ ನಾನು. ಆದರೆ ನಿಮ್ಮಿಂದ ಒಂದು ಹೆಜ್ಜೆ ಮುಂದಕ್ಕೆ ಬರಬೇಕು. ಇವಾಗ ಬಂದಿದ್ದೀರಲ್ಲ, ಹೇಳ್ತಾ ಇದ್ದೀರಾ, ಆಸಕ್ತಿ ತೋರುತ್ತಾ ಇದ್ದೀರಾ, ಹೌದಾ, ಸಂತೋಷ ಆಯಿತು ನನಗೆ. ಇಲ್ಲಾಂಗಿದ್ರೆ ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತೇನೆ ಅಷ್ಟೇ, ಕ್ಲಾಸ್ ಇರಲ್ಲ. ಇವಾಗ ಸಂತೋಷ ಬಂತು, ಚೆನ್ನಾಗಿದ್ದಾರಪ್ಪ, ಒಳ್ಳೆ ಅಮ್ಮನವ್ರು ಹೇಳ್ತಾ ಇದ್ರು ಒಳ್ಳೆ ಆಸಕ್ತರಿದ್ದಾರೆ ಅಂತ ಹೇಳಿದರು, ಸತ್ಯ ಅಂತ ಗೊತ್ತಾಯಿತು. ನಾನು ಬರ್ತೇನೆ, ವರ್ಷೇ ವರ್ಷೇ ಬರ್ತೇನೆ, ಸಾಕಾ? ಆದರೆ ನೀವೆಲ್ಲ ನಾನು ಹೇಳಿದ್ದು ಕಲಿತಾ ಬರಬೇಕು, ನಾನು ಹೇಳಿದ ಪ್ರಕಾರದಲ್ಲಿ ಮಾಡ್ತಾ ಬರಬೇಕು. ಮಾಡ್ತಾ ಬಂದರೆ ನಿಮಗೆ ಸಮಾನವೇ ಇಲ್ಲ. ಗುರುಗಳಂತೂ ನಿಮಗೆ ಕೈಯಲ್ಲೇ ಇದ್ದಾರೆ, ನಮ್ಗೆ ಭಾಳ ದೂರ ಇವರು, ಅಲ್ಲಿರ್ತೀವಿ ಇವರಿಗೆ ಇವರಿಲ್ಲಿರ್ತಾರೆ, ನೀವು ಪಕ್ಕದಲ್ಲೇ ಕೂತಿದ್ದೀರಾ. ಎಂಥ ಜ್ಞಾನಿಗಳು ಗೊತ್ತಾ, ಅಪರೂಪದ ಜ್ಞಾನಿಗಳು, ನೆನೆಸಿದ್ದು ಕೊಟ್ಟೇ ಬಿಡುತ್ತಾರೆ. ಅಂಥ ಜ್ಞಾನಿಗಳ ಹತ್ರ ಇಲ್ಲಿ ಬಂದು ಕೂತ್ಕೊಂಡು ಚಿಂತನೆ ಮಾಡಿಕೊಳ್ಳ್ರಿ, ಪೂರ್ಣ ಅನುಗ್ರಹ ಆಗುತ್ತೆ. ಶ್ರೀಕೃಷ್ಣ ಅರ್ಪಣೆ. ನಾಳೆ ಇನ್ನ ಎಷ್ಟು ದಿವಸ ಉಳಿತು? ನಾಳೆ ನಾಡದ್ದು ಆಚೆ ನಾಡದ್ದು ಮಂಗಳ, ಅದಕ್ಕೆ ನಾಳೆ ನಾಡದ್ದು ಹೋಗಿ ಉಳಿತಾದ್ರಿಂದ ನಾಳೆ ಬೆಳಿಗ್ಗೆ 9:00 ಸೇರೋಣ, ಆಗ್ಬೋದಾ? 9:00 ಸೇರಿ 10:00 ಒಂದು 10 ನಿಮಿಷ ಬಿಡ್ತೇನೆ ಚೂರು ತಿರುಗಾಡಿ, ಆದ್ಮೇಲೆ ಮತ್ತೊಂದು 10 ನಿಮಿಷ ಕೂತ್ಕೊಂಬೋಣ. ಕೂತ್ಕೊಂಡ ಮೇಲೆ ಅವರು ಊಟ ಹಾಕೋ ಪರ್ಯಂತ ಮಾಡೋಣ, ಸರಿಯಾ? ಶ್ರೀಕೃಷ್ಣ.